ತಾಯಿ ಗರ್ಭ ಪ್ರವೇಶ ಮಾಡುವುದಕ್ಕೆ ಕಾರಣವಾಗುವುದಿಲ್ಲ, ಅದನ್ನು ಕರ್ಮ ಅಂತ ಕಲಿಬೇಕು. ನೀನು ಹುಟ್ಟುವುದಕ್ಕೆ ಕಾರಣವಾಯಿತು ಅಂದ್ರೆ ತತ್ ವಿಕರ್ಮ ಅಂತ, ಅದು ವಿಕರ್ಮ. ಅಜ್ಞ ಸನ್ನಾಚರನ್ನಪಿ ವಿಕರ್ಮಣ ಮೃತ್ಯೋದ್ ಮೃತ್ಯು ಉಪೇಚಿ. ಹಾಗಾದ್ರೆ ಕರ್ಮ ಕಳ್ಕೊಂಬುದು ಏನು? ಕರ್ಮ ಎನ್ನುವುದು ನಾವು ಹುಟ್ಟುವುದಕ್ಕೆ ಯೋಗ್ಯವಾದ ಬೀಜಗಳು. ಹಾಗೆ ತಿಳ್ಕೊಂಡ್ರೆ ಅರ್ಥವಾಗಬೇಕಾದ್ರೆ ನಮ್ಗೆ ಅರ್ಥವಾಗಲ್ಲ ಕರ್ಮ ಅಂದ್ರೆ ಏನು. ಈಗ ಬೀಜಗಳು, ಆ ಕರ್ಮ ಅಂಬುದು ಬೀಜ ಇದ್ದಾಗ ಆ ಬೀಜ ನಮ್ಮ ಮೊಳಕೆ ಆಗ್ತಾನೇ. ನಾವು ಮೊಳಕೆ ಆಗದಾಗಿರ್ಬೇಕಾದ್ರೆ ಏನ್ ಮಾಡಬೇಕು? ಆ ಬೀಜವನ್ನು ಹುರಿದು ಬಿಡಬೇಕು. ಆ ಬೀಜವನ್ನು ಜ್ಞಾನ ಬೀಜ ಅಂತ ಕರ್ಮ ಮಾಡಿ. ಈಗ ನಾವೇನ್ ಮಾಡ್ತಾ ಇದೀವಿ? ಕರ್ಮ ಕಳ್ಕೋಬೇಕು ಜ್ಞಾನದಿಂದ ಅಗ್ನಿಯಿಂದ ಹುರಿ ಅಂತ ಹೇಳಿದ್ರೆ ನಾವು ಹುರಿತಾ ಇಲ್ಲ, ಬಿತ್ತಾ ಇಲ್ಲ. ಒಂದು ಬೀಜ ಕಡಲೆಕಾಯಿ ಬೀಜ ಹಾಕಿದ್ವಿ ಚಿಕ್ಕ, ಒಂದು ಜೋಳದ ಬೀಜ, ಒಂದು ಗಿಡ ಆಯ್ತು, ಒಂದು ಗಿಡ ಒಂದು ಹತ್ತಾರು ಕವಲು ಹೊಡಿತು, ಒಂದೊಂದು ಕವಲಲ್ಲಿ ಒಂದೊಂದು ದೊಡ್ಡ ತೆನೆ ಬಿಡ್ತು, ಒಂದೊಂದು ತೆನೆಯಲ್ಲಿ ಸಾವಿರಾರು ಕಾ ನೋಡಿ. ಒಂದು ಜೋಳದ ಬೀಜ ಬಿತ್ತಿದಾಗ ಒಂದು ಲಕ್ಷಾವಧಿ ಕಾಲಾಯಿತು. ಹಾಗೆ ನಾವು ಒಂದೊಂದು ಜನ್ಮದಲ್ಲಿಯೂ ಕೂಡ ನಾವು ಎಷ್ಟು ಜನ್ಮ ಎತ್ತುವಷ್ಟು, ಒಂದು ದಿನಕ್ಕೆ ಹತ್ತು ಜನ್ಮ ಎತ್ತುವಷ್ಟು ಕರ್ಮ ಮಾಡ್ತಾ ಇದ್ದೆವು, ಕರ್ಮದ ಬೀಜ ಸಂಪಾದನೆ ಮಾಡ್ತಿದ್ದೀವಿ. ಅಂದಾಗ ಒಂದು ತಿಂಗಳಿಗೆ ಎಷ್ಟು, ಒಂದು ವರ್ಷಕ್ಕೆ ಎಷ್ಟು? ಹಾಗಾದ್ರೆ ನಾವು ಈ ಸಂಸಾರ, ನಮಗೆ ಸಂಸಾರ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಇರೋದಲ್ಲ, ಅದು ಹುಟ್ಟು ಸಾಯುವಿಕೆಯ ಸುಳಿಗೆ ಅದಕ್ಕೆ ಸಂಸಾರ. ಸಮ್ಯಕ್ ಸರತಿ ಇದೆ ಸಂಸಾರ, ಹುಟ್ಟೋದು ಸಾಯೋದು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ತಿಳ್ಕೊಂಡು ಹೇಳಿದಾಗೆ ಇದು ಸಂಸಾರ. ಇದಕ್ಕೆ ಕಾರಣ ಯಾವುದು? ನಾವು ಮಾಡ್ತಕ್ಕಂತಹ ಕರ್ಮಗಳು. ಹಾಗಾದ್ರೆ ಕರ್ಮ ಬಿಟ್ಟುಬಿಡ್ಬೇಕು ನೀವು ಅಲ್ಲ. ಕರ್ಮ ಮಾಡುವಾಗ ನಾಲ್ಕು ವಿಧವಾದ ಅಜ್ಞಾನ, ಅಹಂ ಕರ್ತ ನಾನು ಮಾಡ್ತಾ ಇದ್ದೀನಿ ಅಂತ ಅಭಿಮಾನ ಬಂದಾಗ ಒಂದು ಬೀಜ ಆಯ್ತಾಗ, ನಾನು ಭೋಗ್ತಾ ನಾನು ಸಂಪಾದನೆ ಮಾಡಿ ಅನುಭವಿಸ್ತೀನಿ ಅದೊಂದು ಬೀಜ ಆಯ್ತು. ಇಂದ್ರಿಯಗಳು ನನ್ನದೇನ, ನಾನು ಐಕ್ಯನ್ ಕಂಟ್ರೋಲ್ ಅಂತ ಹೇಳ್ತಕ್ಕಂತಹ ಫಲವು. ಈ ನಾಲ್ಕು ವಿಧವಾದ ಅಜ್ಞಾನ ನೀವು ವೇದೋಕ್ತವಾದ ಕರ್ಮ ಮಾಡಿದಾಗಲೂ ಬಂತು ಅಂದ್ರೆ ಅದನ್ನು ಎಗೇನಿ ಹಾಕಿ ಟೇಕ್ ಬಂತು, ಅದು ನಿನ್ನ ಭಾಗಕ್ಕೆ ವಿಕರ್ಮ. ಯಾಕೆ? ಹುಟ್ಟುವುದಕ್ಕೆ ಕಾರಣವಾದ್ರಿಂದ ಅದು ವಿಕರ್ಮ ಅಂತ ಹೇಳುತ್ತದೆ. ಮತ್ತೆ ಏನ್ ಮಾಡ್ಬೇಕಾದ್ರೆ ಕರ್ಮ ಮಾಡೋದು ಕಷ್ಟ, ಕಳ್ಕೊಂಬೋದು ಯಾಕೆ ಕಳ್ಕೋಬೇಕು? ಏನಪ್ಪ ಏನು ಮೈನಸ್ ಮಾಡಬೇಡ, ಈ ಲೆಕ್ಕಾಚಾರ ಮಾಡಿಬಿಟ್ಟು ಮೈನಸ್, ಅಥವಾ ಕೂತಿದ್ದೀವಿ ಧೂಳಾಗಿದೆ ಜಾರ್ಸಣ ಇಲ್ಲ. ಜ್ಞಾನೇನ ವಿದ್ವಾನ್ ಪ್ರತಿ ಹಂತಿಸಿದ್ದ. ಕರ್ಮ ಕಳ್ಕೋಬೇಕಾದ್ರೆ ಎರಡು ಅನುಭವಿಸಿ ಕಳೀತಕ್ಕಂಥದ್ದು, ಒಂದು ಜ್ಞಾನದಿಂದ ಕಳ್ಕೊಳ್ತಕ್ಕಂಥದ್ದೊಂದು. ಅನುಭವಿಸಿ ಕಳೀತ ಮತ್ತೆ ಜನ್ಮಕ್ಕೆ ಕಾರಣವಾಗ್ತವೆ. ಯಾಕೆ? ನಾನು ಮಾಡಿದೆ, ನಾನು ಸಂಪಾದನೆ ಮಾಡಿದೆ, ನಾನು ಅನುಭವಿಸ್ತಾ ಇದ್ದೀನಿ, ಇವರೆಲ್ಲ ನನ್ನ ಹೆಣ್ಣು, ಈ ಅನುಭವಿಸ್ತಾ ಇನ್ನು ಸಂಸಾರಕ್ಕೆ ಕಾರಣವಾಗ್ತದೆ. ಯಾವ ಜ್ಞಾನದಿಂದ ಕಳ್ಕೋಬೇಕು? ಯಾವ ಜ್ಞಾನ? ಹೆಚ್ಚಿನ ಪಾಂಡಿತ್ಯ ಬೇಕಿಲ್ಲ, ಹೆಚ್ಚಿನ ಘಟ್ ಮಾಡ್ಕೋಬೇಕು. ಈ ದೇಹದಿಂದ ಏನೇನು ಕರ್ಮಗಳು ಆಗ್ತಾ ಇದ್ದರು ಸ್ವಾಮಿ, ಮಮ ಶುಭಾರ್ಥಂ ಸ್ವಭೂಜಾತ್ಮಕಾನಿ ಕರ್ಮಾನಿ ಕಾರ್ಮೋಚಿ ಕಾಲ. ಈ ದೇಹದಿಂದ ಪುಣ್ಯವೇ ಆಗಲಿ ಪಾಪವೇ ಆಗಲಿ ನನ್ನ ಕರ್ಮ ಕಳೆಯೋದಕ್ಕೆ ನೀನ್ ಮಾಡ್ತಾ ಇದ್ದಿ ಸ್ವಾಮಿ, ಇದೆಲ್ಲೂ ನಿನ್ನ ಪೂಜಾ ಸ್ವಾಮಿ, ಪ್ರೀತನಾಗು. ಫಲ ನಾನು ಮಾಡಿಲ್ಲ ಅಂತ ನಂಬಿ. ಇಷ್ಟು ಅನುಸಂಧಾನ ಯಾವ ಪುಣ್ಯ ಕರ್ಮದಲ್ಲಿಯೇ ಬರಲಿ ಪಾಪ ಕರ್ಮದಲ್ಲಿಯೇ ಬರಲಿ, ಆಗ ಒಂದೊಂದು ಕರ್ಮದಲ್ಲಿ ಅನುಸಂಧಾನ ಬಂದ್ರೆ ನೂರಾರು ಜನ್ಮ ಎತ್ತುವಷ್ಟು ಕರ್ಮ ಬೀಜ ಹುರಿದಾಗ್ತದೆ. ಇನ್ಪುಟ್ ಎಷ್ಟಾಯ್ತು? ಒಂದು ದಿನಕ್ಕೆ ಹತ್ತು ಜನ್ಮ ಅಂತ ಇಟ್ಕೊಡು. ಇನ್ಪುಟ್ ಒಳಗಡೆ ನಾವು ಸಂಪಾದನೆ ಒಂದು ದಿನಕ್ಕೆ ಹತ್ತು ಜನ್ಮ, ಒಂದು ಕರ್ಮದಲ್ಲಿ ನೂರು ಜನ್ಮ ಕಳ್ಕೋಬಹುದಲ್ಲ ನಾವು. ಆದ ದಿನದಲ್ಲಿ ಅನೇಕ ಕರ್ಮದಲ್ಲಿ ಅನುಸಂಧಾನ ಬಂತು ಅಂದ್ರೆ ಕರ್ಮದ ಪಾತ್ರೆ ಖಾಲಿ ಆಯ್ತು. ಯಾವಾಗ ಕರ್ಮದ ಪಾತ್ರೆ ಖಾಲಿ ಆಯ್ತು ಅಲ್ಲಿ ನಮ್ಮ ಜನ ಮರಣ ಸಂಖ್ಯೆ ಕಡಿಮೆ. ಮೂರು ಅಪರೋಕ್ಷ ಜ್ಞಾನವಾಗೋಗ್ತದೆ, ಹುಟ್ಟು ಸಾಧಿಸಿದ್ರೆ ಸುಳಿತು ಹೋಯ್ತು. ಇದು ಕರ್ಮಕ್ಷಯವೇ ಸಾಧನೆ. ಕರ್ಮಕ್ಷಯ ಉತ್ಕ್ರಾಂತಿ ಅಂತ ವೇದ ಹೇಳ್ತಾ ಇದ್ದು, ಕರ್ಮ ಕರ್ಣ ನೀನು ಉತ್ಕ್ರಾಂತಿ ಅಂತ ಯಾವ ವೇದವೂ ಹೇಳ್ತಾ ಇಲ್ಲ. ಕರ್ಮಕ್ಷಯ ಭಾರ ಕಡಿಮೆ ಆದ ಮೇಲೆ ಹೋಗ್ತೀವಿ, ಭಾರ ಜಾಸ್ತಿ ಆದ ಕೆಳಗೆ ಹೋಗ್ತೀವಿ ನಾವು. ಬೆಣ್ಣೆ ಹಾರಕವ್ರು ಅದಕ್ಕೋಸ್ಕರ ಕರ್ಮ ವಿಮೋಚನ ಬರೇ ಇಲ್ಲ, ವಿಮೋಚನ ಅಂತ ಹೇಳಿದ ಜಗನ್ನಾಥ ಬೇಕಾದಷ್ಟು ವಿಷಯ. ಅದರಲ್ಲಿ ಗುಣ ತಾರತಮ್ಯ, ಬೃಹತ್ ತಾರತಮ್ಯ, ಇವೆಲ್ಲ ತಾರತಮ್ಯವನ್ನ ಸುಮಾರು ಆರೋಳು ಸಂಧಿ ಎಂದು ಹೇಳಿದ್ದಾರೆ. ಯಾಕೆ? ತಾರತಮ್ಯ ವಿಹೀನೋಯೇ ಹರಿ ಸರ್ವೋತ್ತಮೇತಿತ ವದನ್ನಪ್ಪಿ ಸವೈ ಪಾಪಿ ನ ಪ್ರೀನಾತಿ ಹರಿ ಸ್ವಯಂ ಗರುಡ ಪುರಾಣ ವಾಕ್ಯ. ಅದಕ್ಕೋಸ್ಕರವಾಗಿ ತಾರತಮ್ಯೋಪೇತನಾದ ಶ್ರೀಹರಿಯನ್ನೇ ಸರ್ವೋತ್ತಮ ಅಂತ ಚಿಂತನೆ ಮಾಡಬೇಕು. ಬರೀ ನಾವು ವಾಕ್ಯಾರ್ಥದಿಂದ ಅಲ್ಲ, ಪದವಿ ಭಾಗದಿಂದ ಅಲ್ಲ, ಪದಗಳನ್ನು ಸ್ಪ್ಲಿಟ್ ಮಾಡುವುದರಿಂದ ತಾರತಮ್ಯ ಜ್ಞಾನಪೂರ್ವಕ ಅದೇಟಾದ್ರೆ ಪುರಂದಾಸು ಹರಿ ಸರ್ವೋತ್ತಮನಹುದೆಂಬ ಜ್ಞಾನವು ಹಾಗೆ ತಾರತಮ್ಯದಿಂದ ತಿಳಿಸುವ ಮಾರ್ಗವ ಬಿಡಬೇಡಿ ಬಿಟ್ಟು. ಅದಕ್ಕೆ ಆಚಾರ್ಯರು ಸರ್ವದಾ ವಿಷ್ಣು ಸರ್ವೋತ್ತಮತ್ವಂಚ ಪ್ರತಿಪಾದ್ಯ. ಏನು ಸನ್ಯಾಸಿಗಳಿಗೆ ಅಲ್ಲ, ನಮಗೂ ಉಂಟು. ಸರ್ವದಾ ವಿಷ್ಣು ಸರ್ವೋತ್ತಮತ್ವಂಚ ಪ್ರತಿಪಾದ್ಯ ಅಂತಕ್ಕಂಥದ್ದು ಬರೀ ಸನ್ಯಾಸಿಗಳಿಗೆಲ್ಲ ಗೃಹಸ್ಥನು ವಿಷ್ಣು ಸರ್ವೋತ್ತಮತ್ವನ್ನ ಹ್ಯಾಗ ಮಾಡಬೇಕು? ನಮ್ಗೆ ಯಾರು ವಾಕ್ಯಾರ್ಥಕ್ಕೆ ಬರಾಗಿಲ್ಲ, ನಾವು ತರ್ಕ ಓದಿಲ್ಲ, ಇವತ್ತು ಮಿಥ್ಯಾವಾದಿಗಳು ಒಬ್ಬರು ಬರ್ತಾ ಇಲ್ಲ, ನಾವು ಹ್ಯಾಗಾಗಲಿ? ಈಗ ಸತ್ಯಜ್ಞಾನರು ಹೋದ್ಮೇಲೆ ಮುಖ್ಯೊಬ್ಬರು ಇಲ್ಲೇ ಇಲ್ಲ ಅಂತ ತಿಳ್ಕೋಬೇಕು ನಾವು. ಯಾಕೆ ವಾಕ್ಯಾರ್ಥಕ್ಕೆ ಬರೋ ಹಾಗಿಲ್ಲ, ನಾವು ವಾಕ್ಯಾರ್ಥ ಮಾಡುವ ಸೋರ್ಸ್ ಆಗಿಲ್ಲ, ಅಂದ್ಮೇಲೆ ಮುಖ್ಯೊಬ್ಬರು ಯಾರು ಇಲ್ಲೇ ಇಲ್ಲ. ಈಗ ಹಾಗಂತಿದ್ದು ಯಾವಾಗ ಸರ್ವದಾ ಅಂತ ಯಾಕೆ ಹೇಳಿದ್ದಾರೆ? ಆತ ಒಂದು ವಸ್ತುವನ್ನು ಗುರಿಯಾಗಿ ಇಟ್ಕೋಬೇಕು. ನೇತಿ ನೇತಿ ಚತುರ್ಥ ದೇಹಸ್ತು ಸರ್ವ ಸಂಗಾತ ಜಗತ್ತಸ್ತು ವಿಚಿತ್ರದ ಅತ್ರೈವ ಮೃಗ ಪುರುಷೋ ನೇತಿ ನೇತಿ ಅಷ್ಟೋ ಪ್ರಕೃತಿ ಅಂತ ವಿಕಾರ ಷೋಡಶಾಸ್ತ್ರ ಅಂತ ಹೇಳ್ತಾ ಇದ್ದ ಪ್ರಹ್ಲಾದ್ ದೇವರು. ನಾವು ಇಲ್ಲೇ ಹುಡುಕ್ಬೇಕು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ. ಒಬ್ಬ ಮಿಥ್ಯಾವಾದಿ ಬೇಕಿಲ್ಲ, ಒಬ್ಬ ವಾಚ್ಯಾರ್ಥ ಮಾಡುವನು ಬೇಕಿಲ್ಲ. ಒಂದು ವಸ್ತುವನ್ನು ಗುರಿಯಾಗಿ ಇಟ್ಕೊಂಡು ಜನನಿಯನು ಕಾಣ ದೇಹ ಬಾಲಕ ನೆನೆ ನೆನೆದ ಹಲವು ತೆರೆ ಕತ್ತಲೆ ಯಾಕೆ ಹೇಳಿದ ಜಗನ್ನಾಥ ಪೃಥ್ವಿ ತತ್ವ? ಅದು ನನಗೆ ಬೇಕಾದ ಗುರಿಯಲ್ಲ. ಯಾಕೆ? ಅದು ಜನ್ಯ, ಸಾಮಾನ್ಯ ಲಕ್ಷಣ, ವಿಶೇಷ ಲಕ್ಷಣ. ಆಮೇಲೆ ಅಪ್ತತ್ವ ಬೇಕಾದ ಅದು ಅಗ್ನೇರಾಪ ಅಂತ ಹೇಳ್ತೇನೆ, ಅದು ನಮಗೆ ಬೇಕಾದಲ್ಲ. ಹೋಗಿ ಅಗ್ನಿ ತತ್ವ ನಮಗೆ ಬೇಕಾದೆ ಅಲ್ಲ, ಅದು ವಾಯುವರಗ್ನಿ. ಹೀಗೆ ನಾವು ಒಂದೊಂದು ತತ್ವಗಳನ್ನು ಚಿಂತನೆ ಮಾಡ್ತಾ ಇದರಿಂದ ಅದು ಶ್ರೇಷ್ಠ, ಅದಕ್ಕಿಂತ ಇವರೆಲ್ಲರಿಗಿಂತಲೂ ಶ್ರೇಷ್ಠನಾದವನು ನೀನು. ಹೀಗೆ ಒಂದು ವಸ್ತುವನ್ನು ಗುರಿಯಾಗಿಟ್ಕೊಂಡು ತಾರತಮ್ಯದಿಂದ ಚಿಂತನೆ ಮಾಡ್ತಾ ಪರಮಾತ್ಮನ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಿದಾಗ ಇದಕ್ಕಿಂತಲೂ ಬೇರೆ ಸಾಧನೆ ಇಲ್ಲ. ಯಾಕೆ? ನಾವು ಮಿಥ್ಯಾಜ್ಞಾನಿಗಳಿಲ್ಲ ಅವ್ರನ್ನ ಸೋಲಿಸ್ಲಿಕ್ಕೆ, ವಾಕ್ಯಾರ್ಥ ಮಾಡಲಿಕ್ಕೆ. ಹಾಗಾಗಿ ನಾವು ಸುಮ್ಮನೆ ಕೂಡ ಆಗಿಲ್ಲ. ಒಂದು ವಸ್ತುವನ್ನು ಗುರಿಯಾಗಿಟ್ಟು ಅಥವಾ ನಿನ್ನ ದೇಹವನ್ನೇ ಗುರಿಯಾಗಿಟ್ಟು ನೀನಲ್ಲಿ ಅದಕ್ಕೆ ಜನ ನೆನೆಯಲು ಕಾಣ ದೇಹ ಬಾಧಕ ನೆನೆ ನೆನೆದ ಹಲವು ತೆರೆ ಕತ್ತಲೆ ಮನೆಯಲ್ಲಿ ಅಡಗಿದ್ದವನ ನೋಡುತ್ತ ನಗುತ್ತ ಹೊರಿಸೋದು ಅಂತ ಹೇಳಿದ. ಅದನ್ನು ಹೇಳ್ಬಿಟ್ಟು ಈ ರೀತಿ ಹೇಳ್ಬಿಟ್ಟು ಇನ್ನು ಭಕ್ತಾಪರಾಧ ಸಹಿತು ಪರಮಾತ್ಮ ಎಲ್ಲ ಪ್ರಾರ್ಥನೆ ಬಾರಾಕೂ ಮಾಫ್ ಅಲ್ಲ. ಯಾರು ಏನು ಬೇಕಾದರೂ ಹೋಗ್ಬಿಟ್ಟು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅರಣ್ಯ ಸಮಯ ತಾನು ಸರ್ವಾಣಿ ಮೇದೇ ಕ್ಷಮಸ್ವ ಅಂತ ನಮಸ್ಕಾರ ಹಾಕಿ ಖಂಡಿತವಾಗಿ ಕ್ಷಮಿಸಲ್ಲ. ವಜ್ರಲೇಪಂ ಭವಿಷ್ಯದ ಯಾವಾಗ ಭಕ್ತರಾಗಿದ್ದ ಪಕ್ಷದಲ್ಲಿ ಪರಮಾತ್ಮನ ಮಹಾತ್ಮ ಸ್ವಾಮಿ ನಾನು ಅಸ್ವತಂತ್ರನಾಗಿದ್ದೇನೆ, ಏನು ಈ ದೇಹದಿಂದ ಪುಣ್ಯ ಪಾಪ ಕದುವಲ್ಲಿ ಎರಡೂ ಆಗ್ತಾ ಇದ್ದೀನಿ, ಅದು ನನಗೆ ಒಳ್ಳೇದು ನೀನು ಮಾಡ್ತಾ ಇದ್ದೀನಿ. ಮಮ ಶುಭಾತ್ವ ಸ್ವಪೂಜಾತ್ಮಕಾನ ಕರ್ಮಾನ ಕರೋತಿ ಕಾರ್ಯತ್ತು ನಾ ಸಯೇವಚ ಮಯಿಸ್ತಿತ್ವ ನಿಂಜಾ ನಿಂಜಂ ಕರೋತ್ಯದ ನಮೇ ದೋಷೋ ನಚಗುಣ ಕರ್ತೃತ್ವ ಭಾವತಸ್ಫುಟ. ಈ ರೀತಿ ತಿಳಿದುಕೊಂಡಾಗ ಮಾತ್ರ ಅವರು ಭಕ್ತರು, ಅವರು ಅಪರಾಧ ಮಾಡಿ ಕ್ಷಮಿಸ್ತಾನೆ. ಯಾಕೆ ಅವನ ಮೇಲೆ ಹಾಕಿರ್ತೀವಿ? ಅದು ಬಿಟ್ಟು ಅವನ ಮೇಲೆ ಹಾಕಿದೆ ನಾನು ಮಾಡಿದ್ದೇನೆ ಅಂದ್ರೆ ಮತ್ತೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ದೇವರು. ನಾವಾಗ ಒಪ್ಕೊಂಡಿರ್ತೀವಲ್ಲ, ಒಪ್ಕೊಂಡ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ನಾವು. ಅದಕ್ಕೋಸ್ಕರವಾಗಿ ನಾವೇನು ಹೇಳಬೇಕು? ಅಪರಾಧಿ ನಾನಲ್ಲ, ಅಪರಾಧ ಬೆಲಗಿಲ್ಲ, ಕಪಟ ನಾಟಕ ಸೂತ್ರದ ಹಾದಿ ನೀನೆ. ಈ ರೀತಿ ಅದಕ್ಕೆ ಭಕ್ತಾಪರಾಧ ಸೃಷ್ಟಿ ಹೊತ್ತು ಬಾರಾಕೂನ್ ಮಾಫಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಬಿಟ್ಟು ಹೋಗಿ ಶನಿವಾರದವರೆಗೂ ಮಾಡುದು, ಭಾನುವಾರ ಹೋಗಿ ಪ್ರೇಯರ್ ಮಾಡ್ಬಿಟ್ಟು, ಪ್ರೇಯರ್ ಮಾಡ್ಬಿಟ್ರೆ ಮತ್ತೆ ಸೋಮವಾರ ಮತ್ತೆ ಫ್ರೆಶ್, ಮತ್ತೆ ಶನಿವಾರ ಮಾಡ್ತಿರೋದು ಮತ್ತೆ ಪ್ರೇಯರ್. ನಮ್ಮ ಮತ ಹಾಗಲ್ಲ, ಬಹಳ ಸುಖವಾದ ಚಿಂತನೆ. ಅದನ್ನು ಹೇಳ್ಬಿಟ್ಟು ಇನ್ನು ಬಿಂಬಾ ಕಲ್ಪ ಸಾಧನೆ ಸಂಧಿ, ಯಾರ್ಯಾರು ಎಷ್ಟೆಷ್ಟು ಕಲ್ಪ ಸಾಧನೆ ಮಾಡಬೇಕು, ಬ್ರಹ್ಮದೇವರು 200 ಕಲ್ಪ ಸಾಧನೆ, ಈ ರೀತಿ ಕಲ್ಪ ಸಾಧನೆ ಸಂಧಿ ಅಂತ ಹೇಳ್ಬಿಟ್ಟು ಬಿಂಬಾ ಅಪರೋಕ್ಷ ಅಂತ. ಅಪರೋಕ್ಷ ಅಂದ್ರೆ ಏನು? ಸ್ವರೂಪ ಚಕ್ಷುಷ ಸೃಷ್ಟಿ ಅಪರೋಕ್ಷ ಮಿತಿಯಿರುತ್ತೆ. ಈ ಕಣ್ಣಿಂದ ದೇವರನ್ನು ಎಷ್ಟು ನೋಡಿದ್ರೆ ನಮ್ಮ ಮೋಕ್ಷವಾಗಲ್ಲ. ನಮ್ಮ ಸ್ವರೂಪ ದೇಹದ ಕಣ್ಣಿನಿಂದ ಅಲ್ಲಿಯ ಬಿಂಬನಾದ ಶ್ರೀಹರಿಯನ್ನು ನೋಡಿದಾಗ ಅದು ಅಪರೋಕ್ಷ ಅಂತ ಹೇಳ್ಬೋದು. ಆಗ ನಮಗೆ ಹೀಯಂತೆ ಜಾಸ್ತಿಯ ಕರ್ಮ ಅಂತ ಅಲ್ಲಿಂದ ಅಗ್ನಿ ಒಳಗೆ ಬಂದ್ಬಿಡ್ತೇವೆ, ಲಿಂಗ ದೇಹದಲ್ಲಿ ಇರ್ತಕ್ಕಂತಹ ಕರ್ಮ ಎಲ್ಲ ಸುತ್ತ ಹೋಗ್ತೀವಿ. ಅದಾದ್ಮೇಲೆ ಈ ರೀತಿಯ ಆರೋಹಣ ಅವರೋಹಣ ಗಣಪತಿ ಸ್ತೋತ್ರ ಇಷ್ಟೆಲ್ಲ ಮಾಡಿ 29 ಸ್ತೋತ್ರ. ಯಾಕೆ ಗಣೇಶನ ಸ್ತೋತ್ರ ಮಾಡಲಿಲ್ಲ? ಮೊದಲು ಮಾಡಬೇಕು, ಮಾಡಲಿ. ಯಾಕೆ? ನಮ್ಮ ಗುರು ಗಣೇಶ ಗೋಪಾಲ ದಾಸರು ಯಾಕೆ ಮಾಡಬೇಕು ಅಂತ ಮಾಡಲಿಲ್ಲ. ಅವರು ಸ್ವಲ್ಪ ಬುದ್ಧಿ ಮಂಕಾಯಿತು ಅಂತಾರೆ. ಒಬ್ಬೊಬ್ರು ಅಂತ ಹೇಳ್ತಾರೆ, ನಾವು ಆಗ ನೋಡಿಲ್ಲ ಅಂತ ಗೊತ್ತಿಲ್ಲ, ನಾವು ಇನ್ನೊಬ್ರು ಹೇಳಿದ್ದನ್ನು ಕೇಳಬೇಕಾಗಿದೆ ಅಷ್ಟೇ ಹೊರತು. ಒಬ್ಬೊಬ್ಬರು ಅಂತ ಹೇಳ್ತಾರೆ, ಯಾಕೆ ಅವರವ್ರ ಬುದ್ಧಿ ತಕ್ಕಾಗ ನಮ್ಗೆ ಯಾಕೆ ಬೇಕು, ಯಾಕೋ ಆಗ ಮಾಡಬೇಕು ಅನಿಸ್ತು ಅನಿಸ್ತಿರ್ಲಕ್ಕೇನೆ. ಆಗ ಗಣೇಶ ಸ್ತೋತ್ರ ಮಾಡಿದ್ದಾರೆ, 21 ಶ್ಲೋಕಗಳನ್ನು ಮಾಡಿ ಗಣೇಶನ. ಯಾಕೆ 21 ಸಂಖ್ಯೆ? ಪರಮ ಗಣೇಶನಿಗೆ ಅತಿ ಪ್ರೀತಿ. ಯಾಕೆ ಅಂದರೆ 21ನೇ ತತ್ವ ಆಕಾಶ ತತ್ವ. ನಾವು ಲೆಕ್ಕ ಹಾಕಿದಾಗ 25 ತತ್ವಗಳನ್ನು ನಾವು ಇಟ್ಟುಕೊಂಡಾಗ 21ನೇ ತತ್ವ ಆಕಾಶ ತತ್ವ ಆಗ್ತದೆ, ಆಮೇಲೆ ಕೆಳಗಿಂದೆಲ್ಲ 4. ಆದ್ದರಿಂದ ಆಕಾಶ ತತ್ವ 21 ಆದ್ದರಿಂದ ಎಲ್ಲವನ್ನೂ ನೀವು ಇಟ್ಟು ನಿಮ್ದು 21ನೇ ತತ್ವ ಅಂತ ತಿಳ್ಕೊಂಡು ಜ್ಞಾಪಿಸುವುದಕ್ಕೋಸ್ಕರವಾಗಿ 21 ಸಂಖ್ಯೆ ಗಣೇಶಿಗೆ ಅತಿ ಪ್ರೀತಿಕರವಾಗಿರ್ತಕ್ಕಂಥ. ಅದನ್ನು ಹೇಳ್ಬಿಟ್ಟು ಅನುತಾರತಮ್ಯ ದೈತ್ಯತಾರತಮ್ಯ ದೈತ್ಯತಾರತಮ್ಯ ಸಂಧಿ ಯಾಕೆ ಬೇಕು ನಮಗೆ? ನಾವು ದೇವತೆಯನ್ನು ಸ್ಮರಣೆ ದೈತ್ಯರನ್ನು ಸ್ಮರಣೆ ಮಾಡಬೇಕು ಅಂತಾರೆ. ಸ್ಮರಣೆಯಿಂದ ಹೇಗೆ ಮಾಡಬೇಕು ಅವರ ಅಯೋಗ್ಯರು ಅಂತ ತಿಳ್ಕೊಂಡು ನಮ್ಮ ದೇಹದಲ್ಲಿ ಇಂತಿಂತ ಜಾಗದಲ್ಲಿ ಇಂತಿಂತ ದೈತ್ಯರಿದ್ದಾರೆ ಅಂತ ಹೇಳಿದ್ದಾರೆ. ಯಾಕೆ ತಿಳ್ಕೋಬೇಕದನ್ನ ಅಂದ್ರೆ, ನಾವು ಕಳ್ಳ ಎಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡಬಹುದು, ನಮ್ಗೆ ಶಕ್ತಿ ಇರುತ್ತೇ ಹಿಡ್ಕೊಡ್ಬಹುದು. ಇಲ್ಲದೆ ಹೋದ್ರೆ ಇನ್ಫಾರ್ಮೇಶನ್ ಕೊಟ್ಟರೆ ಬರ್ತಾರೆ. ಕಳ್ಳ ಇರೋ ಜಾಗನೇ ಗೊತ್ತಾಗದೆ ಹೋದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಇಂತಿಂತ ಕಳ್ಳರು ಇಂತಿಂತ ಜಾಗದಾಗಿದ್ದಾರೆ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಅದಕ್ಕೆ ನಾವು ಕೂಡ ಹೇಗೆ ತತ್ವಾಭಿಮಾನಿ ದೇವತೆಗಳನ್ನ ಭಗವದಧೀನ ಅಂತ ತಿಳ್ಕೊತೀವಿ, ತತ್ವಾಭಿಮಾನಿ ದೈತ್ಯನ್ನು ಕೊಡ ವಾಯುದೇವರ ಕೈಯಲ್ಲಿ ಹಿಡ್ಕೊಂಡಿಲ್ಲ. ವಾಯುದೇವರು ತಳವಾರದಂತೆ ಸಂಚಾರ ಮಾಡ್ತಿರ್ತಾರಂತೆ ನಮ್ಮ ದೇಹದಲ್ಲಿ ಹೇಳ್ತಾರೆ ಉಪನಿಷತ್ತು ಹೇಳ್ತಾ ಇದೆ. ಹಾಗೆ ಈ ಹೊಯ್ಸಳ ಅವೇನೋ ಓಡಾಡ್ತಾವ್ ನೋಡ್ರಿ, ಅವ್ರು ಓಡಾಡ್ತಾ ಇದ್ದವಲ್ಲ, ಹಾಗೆ ತುಂಬಾ ತಿರುಗ್ತಿರ್ತಾರ ಅವ್ರು. ಅವ್ರು ಹಿಡಿತಾರೋ ಬಿಡ್ತಾರೋ ಅದು ಬೇರೆ ವಿಷಯ, ಅಂತೂ ತಿರುಗ್ತಿರ್ತಾರೆ ಹಗಲು ರಾತ್ರಿ ಆ ವ್ಯಾನ ತಿರುಗ್ತಿರ್ತಾರೆ. ಹಾಗೆ ನಮ್ಮಲ್ಲಿ ವಾಯುದೇವರು ಸದಾ ಸಂಚಾರ ಮಾಡ್ತಿರ್ತಾರೆ. ವಾಯುದೇವರ ಕೈಯಲ್ಲಿ ಹಿಡ್ಕೊಳ್ಬೇಕು, ದೇವ್ರ ಕೈಯಲ್ಲ, ವಾಯುದೇವರ ಕೈಯಲ್ಲಿ ಹಿಡ್ಕೊಳ್ಬೇಕು. ಹಿಡ್ಕೊಂಡ್ಬಿಟ್ರೆ ಏನ್ ಮಾಡ್ತಾರೆ, ಅವತ್ತು ತಮ್ಮ ಕಷ್ಟಗಳು ಇಟ್ಕೊಂಡ್ಬಿಡ್ತಾರೆ, ಮತ್ತೆ ರಾತ್ರಿ ಕೈ ಬಿಟ್ಬಿಡ್ತಾರೆ. ಏನ್ರಿ ಅಲ್ಲಿ ಭ್ರಷ್ಟಾಚಾರ ಉಂಟೇನ್ರಿ, ಏನೋ ಕಷ್ಟಪಟ್ಟು ಹಿಡ್ಕೊಟ್ರೆ ಅವರ ಏನೋ ಲಂಚ ತಿಂದು ಬಿಡೋದು ಲೋಕದಲ್ಲಿ ಕಂಡು ಬಂದದೆ. ವಾಯುದೇವರು ಹಾಗೇನು ಅಂದ್ರೆ ಹಾಗ್ಬಿಡಲ್ಲ, ಪ್ರತಿನಿತ್ಯವು ದೈತ್ಯರಿಗೆ ಶಿಕ್ಷೆ ಮಾಡಿಸಿದ ಪುಣ್ಯ ನಮಗೆ ಕೊಡಬೇಕು ಅಂತ ಬಿಡ್ತಾರೆ. ಪ್ರತಿನಿತ್ಯ ನಾವು ಹಿಡ್ಕೊಳ್ಬೇಕು, ಪ್ರತಿನಿತ್ಯ ದೈತ್ಯರಿಗೆ ಶಿಕ್ಷೆ ಮಾಡಿಸಿದ ಪುಣ್ಯ ನಮ್ಗೆ ಅದೊಂದು ಪುಣ್ಯ, ಆ ಪುಣ್ಯವನ್ನು ಕೊಡಬೇಕು ಅಂತ ವಾಯುದೇವರು ಬಿಡ್ತಾರಷ್ಟು ಹೊತ್ತು ಭ್ರಷ್ಟಾಚಾರಾದಿಗಳಿಲ್ಲ. ಪ್ರತಿನಿತ್ಯವೂ ನಾವು ಹಿಡ್ಕೊಳ್ಬೇಕು, ಪ್ರತಿನಿತ್ಯವೂ ವಾಯುದೇವರು ಶಿಕ್ಷೆ ಮಾಡ್ತಾರೆ. ಆ ಶಿಕ್ಷೆ ಮಾಡಿದಾಗ ಸ್ವಾಮಿ ಇದು ನಿನ್ನ ಪೂಜಾ ಅಂತಾರೆ. ನಮಗೂ ಹೆಚ್ಚಿಂತಿತ್ತು ಆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋದಾಗ ನಮಗೂ ದೈತ್ಯರಿಗೆ ಆ ಶಿಕ್ಷೆ ಮಾಡಿದ ಪುಣ್ಯ ಬರ್ತದೆ. ಪುಣ್ಯ ಸಂಪಾದನೆ ಬಹು ಸುಲಭ ನಮಗೆ. ಪುಣ್ಯ ಅಂದ್ರೆ ಈ ಬಂಧಕವಾದ ಪುಣ್ಯ ನಮಗೆ ಬೇಕಿಲ್ಲ, ಜ್ಞಾನಕ್ಕೆ ಸಹಾಯಕವಾದ ಪುಣ್ಯ ಬೇಕಷ್ಟೇ ನಮಗೆ. ನಾವು ಈ ಪುಣ್ಯ ಈ ಲೌಕಿಕ ಸುಖಕ್ಕೆ ಕಾರಣವಾದ ಪುಣ್ಯವನ್ನು ಅಪೇಕ್ಷೆ ಮಾಡ್ತಿದ್ದೀವಿ. ಬುದ್ಧಿಯುತ್ತೋ ಜಹಾತಿಗ ಉಭಯ ಸುಖದ ವಿಷ್ಣುತವನ್ನು ತಿಳ್ಕೊಂಡು ಹೇಳಿದಾಗೆ ನಮ್ಮ ಪುಣ್ಯವೂ ಬೇಕಿಲ್ಲ. ಪುಣ್ಯ ಬೇಕಿಲ್ಲ ಅಂದ್ರೆ ಔದ್ಯ ಮಾಡೋದಿಲ್ಲ. ಆ ಪುಣ್ಯದಲ್ಲಿ ಶೋಧಿಸಿ ಜ್ಞಾನಕ್ಕೆ ಯೋಗ್ಯವಾದದ್ದು ಯಾವುದು ಅಂತ ತಿಳ್ಕೊಂಡು ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಎರಡು ಹೇಳ್ತಾ ಇದ್ದಾರೆ. ಅನಿಷ್ಟ ಪುಣ್ಯವನ್ನ ಅವರು ಸೇವೆ ಮಾಡ್ತಕ್ಕಂತ ಪತ್ನಿ ಪುತ್ರಾದಿಗಳಿಗೆ ಶಿಷ್ಯರಿಗೆ ಕೊಟ್ಬಿಡ್ತಾರೆ. ಇಷ್ಟ ಪುಣ್ಯವನ್ನು ಕಲಿಯಲ್ಲ ದೇವರು, ಅದು ಜ್ಞಾನಕ್ಕೆ ಪರಿವರ್ತನೆ ಮಾಡಿ ವಿಶೇಷ ಜ್ಞಾನವನ್ನು ಕೊಡ್ತಾನೆ. ಆ ರೀತಿಯಾಗಿರ್ತಕ್ಕಂಥದ್ದು ಅದಾದ ಮೇಲೆ ಏನು ದೈತ್ಯ ನೈವೇದ್ಯ ಸಮರ್ಪಣ. ನೈವೇದ್ಯ ಅಂದ್ರೆ ಮೂರು ಭಾಗ, ಮೊದಲು ಪದಾರ್ಥಗಳಲ್ಲಿರುವ ಭಗವದ್ ರೂಪ ಚಿಂತನೆ ಮೊದಲನೇ ನೈವೇದ್ಯ. ಎರಡನೇ ನೈವೇದ್ಯ ಯಾವುದು? ಪದಾರ್ಥಗಳ ಭಗವದ್ ರೂಪಗಳು, ಪ್ರತಿಮಾ ಸಾಲಿಗ್ರಾಮಗಳಲ್ಲಿರುವ ಭಗವದ್ ರೂಪ, ನಮ್ಮ ಬಿಂಬರೂಪ ಒಂದೇ ಅಂತ ತಿಳ್ಕೊಂಬುದು ಎರಡನೇ ನೈವೇದ್ಯ. ಮೂರನೇ ನೈವೇದ್ಯ ಯಾವುದು? ಎಲೆ ಮೇಲೆ ಏನು ಬಡಿಸಿರ್ತೀವಿ ಅದೇ ನಿಜವಾದ ನೈವೇದ್ಯ. ಅನ್ಯ ಬಿಂಬಾರ್ಪಿತಂಬಾಪಿ ಪುನರೇವ ಸ್ವಬಿಂಬಕ್ಕೆ ಸಹಾರ್ಪಿತೇನ ಚಾಸ್ತ್ರೀಯ ನನ್ನ ಧಾತು ಪದಾರ್ಥ ಅಂತ ಗರುಡ ಪುರಾಣ ವಾಕ್ಯ. ಎಂಥ ದೊಡ್ಡವರೇ ನೈವೇದ್ಯ ಮಾಡಿದ್ರೆ ನಾವು ಪುನಃ ಮತ್ತೆ ನೈವೇದ್ಯ ಮಾಡಲೇಬೇಕು. ನೈವೇದ್ಯ ಮಾಡಿದ್ರೆ ದೊಡ್ಡವರು ಹಾಗೆ ತಿಂತು ಅಂದ್ರೆ ಪೂಯ ಶೋಧಿಸ ಮತ್ತಿ ಸಹ ಕೀವು ಮಾಂಸ ತಿಂದ ಪಾಪತ್ತೆ ಸಂವಿಧಾನಿ ಕೃಷ್ಣ. ಮತ್ತೆ ಹಾಗಾದ್ರೆ ತಟ್ಟಿ ಬಡಿಸಿ ನೈವೇದ್ಯ ಮಾಡಬೇಕು ಅಂತ ಅಲ್ಲ ಅರ್ಥ. ಎಲ್ಲಿವರಿಗೆ ಏನು ಬಡಿಸಿರ್ತಾರೆ ಅದೇ ಓಂ ಭೋಸ್ತು ಹೇಳಿ ಅದನ್ನು ನೈವೇದ್ಯ ಮಾಡಿ ಸ್ವಾಮಿ ಬಿಂಬನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ, ಸ್ವೀಕಾರಿದೆ ನೈವೇದ್ಯ. ಈ ರೀತಿ ನೈವೇದ್ಯ ಅಂತ ತಿಳ್ಕೊಂಡೇ ಮಾಡಬೇಕು. ಅದಕ್ಕೆ ಸಾಮಾನ್ಯವಾಗಿ ಮಾಡಿದ ಪದಾರ್ಥಗಳೆಲ್ಲ ಹಾಕಿರಬೇಕು. ಯಾಕೆ ಆಮೇಲೆ ಹಾಕಿದ್ರೆ ನೈವೇದ್ಯ ಮಾಡಲಿಕ್ಕಾಗಲ್ಲ. ಈ ರೀತಿ ಅದನ್ನು ಉಪದೇಶ ಮಾಡಿ ನೈವೇದ್ಯ ಸಮರ್ಪಣೆ ಸಂಜೆಯಲ್ಲಿ ಅದನ್ನ ಇನ್ನು ದೇವತಾತ ಕಕ್ಷಾತಾರತಮ್ಮ ಸಂಜೆಯನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ, ಯಾವ್ಯಾವ ದೇವತೆಗಳಿಗಿದ್ದು ಏನೇನು ಫಲ ಕೊಡ್ತಾ ಇದ್ದಾನೆ ನಮಗೆ ಕೇಳಬೇಕು ಅಂತಲ್ಲ, ಕೇಳಬಾರದು ಅಂತ ಹೇಳ್ತೀರಿ, ಮತ್ತೆ ಯಾವ್ಯಾವ ದೇವತೆಗಳ ಮುಖವಾಗಿ ಏನು ಕೊಡ್ತಾರೆ ಅಂತ ಕೇಳಬೇಕು ಅಂತ ಅಂತೀರಲ್ಲ, ಇದು ಸರಿಯೇ ಇದು ಅಂದರೆ ಕೇಳಬೇಕು ಅಂತಲ್ಲ ನಮಗೆ ಅದನ್ನು. ಈಗ ಹೇಗೆ ಅಂದರೆ ಉದಾಹರಣೆ ಕೊಡಬೇಕು ಅಂತಂದರೆ ಈ ಸ್ವಿಚ್ ಅದೇ ಒಂದು 20 ಸ್ವಿಚ್ ಒಂದು ಕಡೆಗೆ ಹಾಕಿರ್ತಾರೆ. ಈಗ ಮೊದಲಾಗ ಅಲ್ಲಲ್ಲೆಲ್ಲ ಇರ್ತಿದ್ವು 20 ಸ್ವಿಚ್ಚು. ನಾವು ಒಂದು ಲೈಟ್ ಹಾಕೋದಕ್ಕೆ ಒಂದು 20 ಸ್ವಿಚ್ ಒತ್ತಿರ್ತೀವಿ. ಯಾಕೆ ಅದು ಸ್ವಿಚ್ ಒತ್ತಿ ಒತ್ತೇ ಲೂಸ್ ಆಗಿ ಹೋಗ್ಬೇಕು ಅದು. ಅದಕ್ಕೋಸ್ಕರ ನಮಗೇನ್ ಬೇಕು, ಯಾವ ಲೈಟ್ಗೆ ಯಾವ ಸ್ವಿಚ್ ಬೇಕು ಅಂತ ಅಚ್ಚರು. ಸ್ವಿಚ್ ಒತ್ತಬೇಕಾದ್ರೆ ಸ್ವಿಚ್ಚೇ ದಯಮಾಡಿ ಲೈಟ್ ಹತ್ತು ನಾವು ಕೇಳಬೇಕಾಗ್ತಿಲ್ಲ. ಸ್ವಿಚ್ ಒತ್ತಬೇಕಾದ್ರೆ ಸ್ವಿಚ್ಚೇ ನಾನು ಸ್ವಿಚ್ ಹಾಕ್ತಾ ಇದ್ದೀನಿ ದಯಮಾಡಿ ಲೈಟ್ ಹತ್ತು ದಯಮಾಡಿ ಫ್ಯಾನ್ ಬೀಸ ಮಾಡು ನಾವು ಅಥಾರಿ ಟೀಚರ್ ಆಗಿ ಒತ್ತಿ ಬಿಡ್ತೀವಿ ಲೈಟ್ ಹತ್ತು. ಹಾಗೆ ಈ ಕಚ್ಚಾಕಾರ ಸಮಸ್ಯೆಯಲ್ಲಿ ಇಂತಿಂಥ ದೇವತೆಗಳು ಕೊಡ್ತಾನೆ ಅಂತ ಹೇಳಿಕೊಂಡು ಕೇಳಬೇಕು ಅಂತಲ್ಲ, ಇದನ್ನು ಓದ್ಬಿಟ್ಟೆ ಸಾಕು ದೇವರು ನಮಗೆ ಕೊಟ್ಬಿಡ್ತಾರೆ. ಅದು ಆ ಕಕ್ಷಾತಾರ ಸಂಬಸಂಧ್ಯ ಒಂದು ವೈಲಕ್ಷಣ ಏನು ಅಂತಂದ್ರೆ, ಇಷ್ಟೆಲ್ಲ ಹೇಳಿ ನಿಷ್ಠಾಮ ಕರ್ಮ ನಿವೃತ್ತ ಕರ್ಮ ಮಾಡು ಅಂತ ಹೇಳಿ 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 ಜಗನ್ನಾಥ ದಾಸರು ಅವರೊಳಗಿದ್ದು ಇದು ಕೊಡ್ತಾರೆ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಅಂತಂದ್ರೆ, ಹಾಗಾದ್ರೆ ಕೇಳಿದಾಗ ನೀವು ಕೇಳಬೇಕಾದಿಲ್ಲ. ಆ ಪದ್ಯ ಓದ್ಕೊಂಡ್ರೆ ಸಾಕು, ಪದ್ಯ ಓದ್ಕೊಂಡ್ಬಿಟ್ರೆ ನಾವು ಸ್ವಿಚ್ ಒತ್ತಬೇಕಾದ್ರೆ ಲೈಟ್ ಹಚ್ಚು ಅಂತ ಕೇಳಬೇಕು, ಹಾಗೋ ಹಾಗೆ ದೇವರು ಆನ್ ಮಾಡಿಬಿಡ್ತಾನೆ. ಅದಕ್ಕೆ ಎಲ್ಲಾ ಸಂಧಿಗಿಂತಲೂ ಶ್ರೇಷ್ಠವಾದದ್ದು ಕಖ್ಯಾತಾರ ಜನ್ಮ ಸಂಧಿ. ಯಾಕೆ ದೇವತೆಗಳು ಸ್ಮರಣೆಯೂ ಉಂಟು, ಅವರವ್ರು 3 ರೂಪಾಯಿ ಕೊಡ್ತಾ ಇದ್ದಾನೆ, ಕೊಡು ಅಂತ ಕೇಳಬೇಕಾದ್ರೆ ಓದ್ಬಿಟ್ರೆ ಸಾಕು, ದೇವರು ಕರೆಂಟ್ ಅದರಿಂದ ಹರಿಸ್ಬಿಡ್ತಾನೆ ದೇವರು. ಅದಕ್ಕೋಸ್ಕರ ಕಖ್ಯಾತಾರ ಜನ್ಮ ಸಂಧಿಯನ್ನು ಮಾಡಿಬಿಟ್ಟು ಆಮೇಲೆ ಫಲಸ್ತುತಿ, ಜಯ ಜಯಿತು ತ್ರಿಜಗತ್ ವಿಲಕ್ಷಣ, ಜಯ ಜಯಿತು ಜಗದೇಕ ಕಾರಣ, ಜಯ ಜಯಿತು ಜಾನಕಿ ರಮಣ ನಿರ್ಗತ ಜರಾವಣ, ಜಯ ಜಯಿತು ಜಾಹ್ನವಿ ಜನಕ, ಜಯ ಜಯಿತು ದೈತ್ಯ ಕುಲಾಂತಕ, ಭವಾಮಯಹರ ಜಗನ್ನಾಥ ವಿಠಲ ಪಾಹಿ ಮಾಂಸಕ, ಜಯ ಜಯಿತು ತ್ರಿಜಗದ್ ವಿಲಕ್ಷಣ, ಜಯ ಜಯಿತು ಜಗದೇಕ ಕಾರಣ, ಜಯ ಜಯಿತು ಜಾನಕಿ ರಮಣ ನಿರ್ಗತ ಜರಾವರಣ, ಜಯ ಜಯಿತು ಜಾಹ್ನವಿ ಜನಕ, ಜಯ ಜಯಿತು ದೈತ್ಯ ಕುಲಾಂತಕ, ಭವಾಮಯಹರ ಜಗನ್ನಾಥ ವಿಠಲ ಪಾಹಿ ಮಾಂಸಕ, ಜಯ ಜಯಿತು ತ್ರಿಜಗದ್ ವಿಲಕ್ಷಣ, ಜಯ ಜಯಿತು ಜಗದೇಕ ಕಾರಣ, ಜಯ ಜಯಿತು ಜಾನಕಿ ರಮಣ ನಿರ್ಗತ ಜರಾವರಣ, ಜಯ ಜಯಿತು ಜಾಹ್ನವಿ ಜನಕ, ಜಯ ಜಯಿತು ದೈತ್ಯ ಕುಲಾಂತಕ, ಭವಾಮಯಹರ ಜಗನ್ನಾಥ ವಿಠಲ ಪಾಹಿ ಮಾಂಸಕ, ಜಗನ್ನಾಥ ವಿಠಲ ಪಾಹಿ ಮಾಂಸರತ, ಜಗನ್ನಾಥ ವಿಠಲಪ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಜಯ 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 ಅಂತ 10 ಜಯಗಳನ್ನು ಹೇಳ್ತಾರೆ, 10 ಸಲ ಜಯ ಜಯ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು, ಹರಿಕಥಾಮೃತಸಾರವನ್ನ ಆಮೂಲಾಗ್ರವಾಗಿ ಹೇಳುವ ರೀತಿಯಲ್ಲಿ ಹೇಳಿದಾಗ, ಕೇಳುವ ರೀತಿಯಲ್ಲಿ ಕೇಳಿದಾಗ, ನಿಜವಾದ ಹರಿಕಥಾಮೃತಸಾರ ಪ್ರಮೇಯ ನಮ್ಮಲ್ಲಿಗೆ ಒಳಗೆ ಹೊಕ್ಕಾಗ, ಆಗ ನಮಗೆ 10 ಇಂದ್ರಿಯಗಳ ಮೇಲೆ ಜಯ ತಾನಾಗಿ ಬಂದ್ಬಿಡ್ತಂತ. ಜಯ ಜಯ 10 ಯಾಕೆ ಹೇಳಿದರೆ, ಜಯ ನೀವು 10 ಇಂದ್ರಿಯಗಳ ಮೇಲೆ ಜಯ ಹೊಂದೋಗುತ್ತೆ. ಜಯ ಅಂದ್ರೇನು, ಅದು ಅಲ್ಲ ನಮ್ದೇ ಅಲ್ಲ ಇಂದ್ರಿಯ, ನಂದು ನಿಂದು ಸ್ವಾಮಿ. ಆ ಇಂದ್ರಿಯ ಒಳಗೆ ನಿಂತ್ಕೊಂಡು ನೀನು ಪ್ರೇರಣೆ ಮಾಡಿದರೆ ಉಂಟು, ಇದೇ ಜಯ ಅಂದ್ರು. ಜಯ ಅಂದ್ರೆ ನಾವು ತಿಳ್ಕೊಂಡ ಹಾಗೆ ಗಾಂಧಾರಿ ಕಟ್ಕೊಂಡ ಕಣ್ಣು ಕಟ್ಕೋಬೇಕು, ಅಥವಾ ಕಿವಿ ಬೀಳ್ದಾಗ ಹತ್ತಿ ಇಟ್ಕೋಬೇಕು ಅಂತಲ್ಲ, ಅದು ಜಯ ಅಲ್ಲೇ ಅಲ್ಲ ಅದು. ಅಥವಾ ಬಲೇಂದ್ರಿಯರಾದ ಸಾಂದ್ರ ಬಲಾತ್ಕಾರದ ಇಂದ್ರಿಯ ಮಾಡುದು ಅಲ್ಲದು. ಯಾಕೆ ಮನಸ್ಸು ಅಪೇಕ್ಷೆ ಮಾಡ್ತೀವಿ. ಮತ್ ಯಾವುದು ಪರಮಾತ್ಮ ಹರಿಕಥಾಮೃತಸಾರವನ್ನು ಅಮೂಲಾಗ್ರವಾಗಿ ಕೇಳಿದಾಗ ನಂದೇನು ಇಲ್ಲ ಸ್ವಾಮಿ, ಕಣ್ಣು ನೋಡ್ಲಿಕ್ಕೆ ನೀನು ಎಷ್ಟು ರೂಪನ ತೋರಿಸ್ತಾ ಇದ್ದೀನಿ, ಕಿವಿ ಕೇಳಲಿಕ್ಕೆ ನೀನು ಎಷ್ಟು ರೂಪ, ನಂದೇನದು ಸ್ವಾಮಿ, ಎಲ್ಲ ನಿನ್ನದೇನು ಸ್ವಾಮಿ, ಇಂದ್ರಿಯಗಳನ್ನು ನನ್ನ ಯಾವ ನನ್ನ ಅಧೀನೂ ಅಲ್ಲ ಸ್ವಾಮಿ, ದಯಮಾಡಿ ಇಂದ್ರಿಯಗಳನ್ನು ಸದ್ವಿಷಯದಿಂದ ಪ್ರೇರಣೆ ಮಾಡು ಅಂತ ಒಂದು ಕೇಳಿದ್ರೆ ತಪ್ಪಲ್ಲ, ಅದೇನು ಬಾಧಕ ಅಂತಾಗಲ್ಲ, ಬಂಧಕ ಅಂತಾಗಲ್ಲ, ಆ ಜ್ಞಾನ ಬರ್ತದೆ. ಅದಕ್ಕೋಸ್ಕರವಾಗಿ ಜಯ ಜಯಿತು ತ್ರಿಜಗದ್ವಿಲಕ್ಷಣ, 3 ಲೋಕದಿಂದ ವಿಲಕ್ಷಣವಾಗಿದ್ದಿ, ಜಯ ಜಯ ಜಯಿತು ಜಗದೇಕ ಕಾರಣ, ಜಗತ್ತಿನಲ್ಲಿ ಇನ್ನೊಬ್ಬನೇ ಕಾರಣ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷಾದಿಗಳಿಗೆ ನೀನೊಬ್ಬನೇ ಕಾರಣ, ಇನ್ಯಾರು ಬೇರೆ ಕಾರಣವಲ್ಲ. ಜಯ ಜಯಿತು ಜಾನಕಿ ರಮಣ, ಜಾನಕಿ ರಮಣ ಅಂತ ಅದನ್ನ ಯಾಕೆ ಹೇಳಬೇಕಾಗಿತ್ತು, ನಾವು ಊಟ ಕೂತ್ಕೊಂಡು ನಾವು ಕುಟುಂಬ ಭೋಜನ ಕಾಲೇ ಸೀತಾಕಾಂತ ಸ್ಮರಣೆ ಅಂತೀವಿ, ಸೀತಾಕಾಂತ ಸ್ಮರಣೆ ಯಾಕೆ ಹೇಳಬೇಕಾಗಿತ್ತು. ಕಲೌ ಕೃಷ್ಣ ಪ್ರಶಸ್ತತೆ ಅಂತ ಆಚಾರ್ಯ ಹೇಳಿದ್ದಾರೆ, ಕಲಿಯುಗದ ಕೃಷ್ಣ ರೂಪದ ಅನುಗ್ರಹ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸೀತಾಕಾಂತ ಸ್ಮರಣೆ ಅಂತ ಅಲ್ಲಿ ಇಲ್ಲಂತೀವಿ, ಜಾನಕಿ ರಮಣ ಅಂತ ಇಲ್ಲ. ಯಾಕೆ ಅಂದ್ರೆ ಸ್ವಾಮಿ, ನಾವು ಅನುಭವಿಸ್ತಾ ಇದ್ದೀವಿ, ಎಲ್ಲ ಅನುಭವಿಸ್ತಾ ಇದ್ದೀವಿ, ಅನುಭವಿಸುವಾಗ ನಮಗೆ ಹೆಚ್ಚಿನ ಜ್ಞಾನವಿಲ್ಲ ಸ್ವಾಮಿ. ಕೃಷ್ಣ ನೀನು ಪ್ರೀತನಾಗು ಪ್ರೀತನಾಗು ಪ್ರೀತನಾಗು, ಶಬರಿ ಎಂಜಲ ನುಂಡ ಜಾನಕಿ ರಮಣ ಅಂತ ಯಾಕೆ ಹೇಳಿದ್ರು, ಆ ಶಬರಿ ಕೊಟ್ಟೆ ಎಂದ್ರೂ ತಿಂದಿದ್ದಿ, ನಾವು ಬಾಯಾಗಿಕ್ಕೊಂತ ಉನ್ನತ ಉನ್ನತ ಮೈ ಮರೆತು ಕೃಷ್ಣಾರ್ಪಣವೆನ್ನು ಕೈಗೊಂಬನು ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಯಿಟ್ಟು ಬಂದ್ರಿ, ಅದನ್ನ ಬಾಯಾಗಿಟ್ಕೊತಾ ಇದ್ದೀವಿ ಸ್ವಾಮಿ, ದಯಮಾಡಿ ಸ್ವೀಕಾರ ಮಾಡು. ಇದು ಎಂದಿನ ತಿಳ್ಕೋಬೇಡ, ಯಾಕೆ ಶಬರಿ ಕೊಟ್ಟಿದ್ದೀನಿ ತಗೊಂಡಿದ್ದೀವಿ, ಅದಕ್ಕೆ ಸೀತಾಕಾಂತ ಸ್ಮರಣೆ. ಇಲ್ಲಿ ಜಾನಕಿ ರಮಣ ಅಂತಂದ್ರು ಯಾಕೆ ಅಂತ ಹಿಂದೆ 10 ಇಂದ್ರಿಯಗಳು ಸೀತಾದೇವಿ ರಾಮನ ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದ, ಸೀತಾ ಆಕೃತಿಯನ್ನು ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದ, ಹಾಗೆ 10 ಇಂದ್ರಿಯಗಳನ್ನ ದೈತ್ಯರ ಅಪಹಾರ ಮಾಡಿಬಿಟ್ಟಿದ್ದಾರೆ ಸ್ವಾಮಿ. ಅದಕ್ಕೆ ಆ ಸೀತಾದೇವಿಯನ್ನ ಆಕೃತಿಯನ್ನ ಅವರಿಂದ ವಿಮೋಚನೆ ಮಾಡಿ ಹೇಗೆ ಮಾಡಿದೆ, ಹಾಗೆ ನಮ್ಮ ಇಂದ್ರಿಯಗಳನ್ನು ನಿನ್ನ ಅಧೀನ ಅನ್ನೋ ಜ್ಞಾನ ನಮಗೆ ತಂದ್ಕೊಡು ಅಷ್ಟೇ. ನನ್ನ ಇಂದ್ರಿಯ, ನನ್ನ ಕಣ್ಣು, ನನ್ನ ಬಾಯಿ, ನನ್ನ ಮೂಗು ಅಂತ ತಿಳಿದುಕೊಳ್ತೇನೆ, ಸರ್ವೇಂದ್ರಿಯಗಳು ನಿನ್ನ ಅಧೀನ ಅಂತ. ಯಾಕೆ ಆ ಸೀತಾ ಅದು ಜಾನಕಿ ಅಂತಂದ್ರೆ ಆ ಸಾಕ್ಷಾತ್ ಸೀತಾದೇವಿ ಅಲ್ಲ, ಅದು ಸೀತಾ ಅಂತಂತೂ ಕರೀತಾ ಇದ್ದಳಲ್ಲ, ಸೀತಾ ಆಕೃತಿ ಆದ್ರೂ ಕೂಡ ಆ ರಾವಣನ ಮುಂದೆ ಬಿಡಿಸ್ತೀವಿ, ಅವನು 10 ತಲೆ ರಾವಣನಿಗೆ. ಅದಕ್ಕೋಸ್ಕರವಾಗಿ ಇವು 10 ತಲೆಗಳು ಇಂದ್ರಿಯಗಳು, ಆ ಇಂದ್ರಿಯಗಳು ಕೈದು ನನ್ನ ಬುದ್ಧಿ ಸಿಕ್ಕೋಗಿದೆ ಸ್ವಾಮಿ, ಮನಸ್ಸು ಸಿಕ್ಕೋಗಿದೆ. ಅದಕ್ಕೋಸ್ಕರವಾಗಿ ಅದನ್ನೇ ಹೇಗೆ ಆಕೆಯನ್ನು ಬಿಡಿಸಿ ನೀನು ಉದ್ಧಾರ ಮಾಡಿ, ಹಾಗೆ ನನ್ನನ್ನು ಕೂಡ ಈ 10 ಇಂದ್ರಿಯಗಳು ವಶವಾಗಿಬಿಟ್ಟಿದ್ದಾಗ ಮನಸ್ಸು, ಆ ಮನಸ್ಸನ್ನ ನಿನ್ನ ಅಧೀನ ಅಂತ ಇಟ್ಕೊಂಡು ಇಂದ್ರಿಯು ನಿನ್ನ ಅಗತ್ಯ ಜಾನಕಿ ರಮಣ ನಿರ್ಗತ ಜರಾಮರಣ ಹೋಗ್ಲಾಡ್ ಸ್ವಲ್ಪ ಜರ ಜಯ ಜಯಿತು ಜಾಹ್ನವಿ ಜನಕ. ಜಾಹ್ನವಿ ಜನಕ ಅಂತ ಯಾಕೆ ಹೇಳುದು, ಪರಮಾತ್ಮನ ಸ್ವಾಮ ಭಕ್ತಜನ ಮುಂದೆ ನೀನು ಅವರ ಹಿಂದೆ ತಿಳ್ಕೊಂಡಿರುತ್ತಾನೆ. ಜಾನ್ ಮುಂದೆ ಮುಂದೆ ವೈವಿಧ್ಯರಾಜ ಹೋಗ್ತಾ ಇದ್ದಾನೆ ಹಿಂದಿಂದ ಜಾನಕಿ. ಆದರೆ ಏನಾಗಾದ್ರೆ ನೀನು ಸ್ವಭಾವ ಎಂತಾದ್ದು, ಭಕ್ತರ ಹಿಂದೆ ಹೋಗ್ತಾ ಒಡಲ ನೆಲಲಂದದಲ್ಲಿ ಹರಿಯಮ್ಮೊಡನೆ ತಿರುಗುವ ಅಂತ ಹೇಳ್ತಾದರೆ ನೀನು ನಮ್ಮ ಜೊತೆಗೆ ಇದ್ದು ನಮ್ಮನ್ನು ರಕ್ಷಣೆ ಮಾಡಿದ್ರು. ಜೈ ಜೈತು ದೈತ್ಯ ಕುಲ ಅಂತಕ ಆ ಅವತಾರ ಮಾಡಿದ್ರು ದೊಡ್ಡದಲ್ಲ ದೈತ್ಯನ್ನ ನಮ್ಮೊಳಗಿದ್ದಾರೆ. ಭವಾಮಯ ಹರ ಜಗನ್ನಾಥ, ಈ ಸಂಸಾರ ಅಂಬುದು ರೋಗ. ಸಂಸಾರ ಅಂತಕ್ಕಂಥ ನಾವು ರೋಗ ಅಂತ ತಿಳ್ಕೊಂಡೇ ಇಲ್ಲ, ಒಂದ್ ಸ್ವಲ್ಪ ತಲೆನೋವಾಗ್ಲಿ ವೈದ್ಯರ ಹತ್ರ ಹೋಗ್ತೀವಿ. ಇದು ಸಂಸಾರ ಹುಟ್ಟು ಸಾವಿದ ರೋಗ ಅಂತ ತಿಳ್ಕೊಂಡೇ ಇಲ್ಲ ನಾವು, ಅದಕ್ಕೆ ನಾವು ವೈದ್ಯರ ಹೋಗ್ತಾ ಇಲ್ಲ. ನಾವು ನಿಜವಾದ ವೈದ್ಯ ಯಾರು? ಭವರೋಗ ವೈದ್ಯ ಭವಾಮಯರ ಜಗನ್ನಾಥ ವಿಠಲ ಪಾದಿ ಮಾಂಸ ಅಂತ ತಿಳ್ಕೊಂಡು 32 ಸಂಜೆ ಮುಗಿಸಿ ಫಲಸ್ತುತಿ ಸಂಜೆಯಲ್ಲಿ ಕೆಲವು ಹೇಳ್ಬಂತೆ, ಎಲ್ಲ ಹೇಳಲ್ಲ. ಹರಿಕಥಾಮೃತ ಸಾರ ಶ್ರೀಮದ್ ಗುರುವರ ಜಗನ್ನಾಥ ದಾಸರ ಕರತಲಾಮಲಕವೆನೆ ಹೇಳಿದ ಸಕಲ ಸಂಧಿಗಳ ಪರಮ ಪಂಡಿತ ಮಾನಿಗಳು ಮತ್ಸರಿಸ ನೆನಗಿಚ್ಚಾಗಿ ತೋರು. ಈಗಾಗಲೇ ಬಂದ್ಬಿಟ್ಟದ್ದು, ಈಗಾಗಲೇ ಜಗನ್ನಾಥ ಅವರು ಹೇಳಿದ್ದು ಈಗ ಗೊತ್ತಾಗುತ್ತೆ. ಹರಿಕಥಾಮೃತದಲ್ಲಿ ಪ್ರಮೇಯಕ್ಕೆ ವಿರೋಧವಾದ ಪದ್ಯಗಳು ಬಹಳ ಇರ್ತಾವೆ, ಅವೆಲ್ಲ ತೆಗೆದುಹಾಕ್ಬಿಡ್ಬೋದು. ಏನು ಅಧಿಕಾರ ಇದು ತೆಗೆದುಹಾಕ್ಲಿಕ್ಕೆ? ತೆಗೆದುಹಾಕ್ಲಿಕ್ಕೆ ಯಾರ್ಯಾರಿಗೂ ಅಧಿಕಾರವಿಲ್ಲ, ಹಾಗೆ ತೆಗೆದುಹಾಕ್ತೀವಿ ಅಂತ ಇದ್ದರೆ ಅದಕ್ಕೋಸ್ಕರವಾಗಿ ಪರಮ ಪಂಡಿತ ಮಾನಿಗಳು ಮತ್ಸರತೆ ನೆದಿಗಿಚ್ಚಾಗಿ. ಆಕೆ ಅಂದ್ರೆ ಯಾಕೆ ಹಾಗಾಗಿದೆ ಅಂದ್ರೆ ಅವರಿಗೆ ಸಮನ್ವಯ ಮಾಡೋದು ಆಗ್ತಾ ಇಲ್ಲ. ಈ ಹರಿಕಥಾಮೃತಸಾರ ಪ್ರತಿಯೊಂದು ಪದವು ಪದ್ಯವು ಭಾಗವತಕ್ಕೆ ಸಮನ್ವಯ ಮಾಡಬಹುದು, ಉಪನಿಷತ್ತಿಗೆ ಸಮನ್ವಯ ಮಾಡುವುದು, ಗೀತಾವಾಕ್ಯಗಳಿಗೆ ಸಮನ್ವಯ ಮಾಡಬಹುದು, ಎಲ್ಲಾ ವಾಕ್ಯಗಳಿಗೆ ಸಮನ್ವಯ ಮಾಡುವುದು. ಆ ಸಮನ್ವಯ ಮಾಡಿಲ್ಲ, ಇವೆಲ್ಲ ನೋಡಿಲ್ಲ, ಅವರೆಲ್ಲ ನೋಡಿಲ್ಲ, ಭಾಗವತವನ್ನು ನೋಡಿಲ್ಲ ಸರಿಯಾಗಿ, ಉಪನಿಷತ್ತುಗಳನ್ನು ಸರಿಯಾಗಿ ನೋಡಿಲ್ಲ, ಇನ್ನ ಯಾವುದು ಭಗವದ್ಗೀತಾ ತಾತ್ಪರ್ಯ ವಿವೃತ್ತಿಯನ್ನು ಸರಿಯಾಗಿ ನೋಡಿಲ್ಲ. ಆದ್ದರಿಂದ ಅವರಿಗೆ ಪ್ರಮೇಯ ವಿರೋಧ ಅಂತಾರೆ. ಒಮ್ಮೆ ಭಾಗವತವನ್ನು ನೋಡಿಬಿಡ್ತಂತಾನೆ ಆಮೂಲಾಗ್ರಹವನ್ನು ಯಾದವಾದ್ರೆ ಇದೇ ಅದು. ಅಯ್ಯೋ ಅದೆಲ್ಲ ಯಾರೋ ಹೆಂಗಸರು ಮನೆ ಕೆಲಸ ಇಲ್ಲದವರು ಹೆಂಗಸರು ಕೇಳೋ ಪುರಾಣ ಅಂತಿದ್ದು ಯಾದವಾದ್ರೆ. ಇದು ಭಾಗವತ ಪದೋ ಭಾಗವತ ಪದೋ ಭಾಗವತ ಪದೋ ಅಂತಾನೆ ಅವರ ಅಣ್ಣಂದ್ರೆ ಹೇಳಬೇಕು. ನನ್ನಂತ ಸುಧಾ ಪಂಡಿತ ಭಾಗವತ ಬೇಕು ಅಂತಿದ್ರು ಯಾದವಾಗಿ. ಒಮ್ಮೆ ಏನಾಯ್ತು, ತಾಯಿ ಭಾಗವತ ಕೇಳಿದ ಹೊತ್ತು ಊಟ ಮಾಡ್ತಿದ್ದೀನಿ. ಒಂದು ಶಿಷ್ಯ ನೂರಾರು ಶಿಷ್ಯ ಅವ್ರಿಗೆ ಪರಿಪಕ್ವ ಕಾಲ ಬಂದ ದೇವ್ರ ಮನಸ್ಸಿಗೆ ಬಂದೆ ಹೇಗ ತರ್ತಾನೆ ಕೇಳಲಿಕ್ಕಾಗಲ್ಲ ನಮ್ಗೆ. ಒಬ್ಬ ಶಿಷ್ಯನಿಲ್ಲ ಅವತ್ತು ಭಾಗವತ ಅವರೇ ಹೇಳಬೇಕಾಯ್ತು. ಯಾಕೆ ಭಾಗವತ ಕೇಳಿದ ಹೊತ್ತು ಊಟ ಮಾಡಲ್ಲ ತಾಯಿ. ತಾಯಿ ಎದುರು ಕೂತಿದ್ದಾರೆ, ಅವ ಜನ್ಮಾದ್ಯ ಸೇತ ಅಂತ ಶುರು ಮಾಡಿದ್ರು. ಧಾರಾಕಾರವಾಗಿ ನೀರು ಸುರಿತಾರೆ. ಮಧ್ಯಾಹ್ನ ಒಂದಾಯ್ತು, ಎರಡಾಯ್ತು, ನಾಲ್ಕಾಯ್ತು, ಭಾಗವತ ಬಿಡ್ಲೇ ಬಂದ್ರೆ ಯಾವುದೋ ಆಗಿರ್ತು. ಅವತ್ತ ಅನಿಸ್ಬಿಡ್ತವ್ರಿ, ಎಂಥ ಭಾಗವತ, ನಾನು ಎಷ್ಟು ತಿರಸ್ಕಾರ ಮಾಡಿದ್ದೆ ಅಂತ ತಿಳ್ಕೊ. ಅವತ್ತಿಂದ ಉಳಿಕೆದವೆ ಭಾಗವತ ಅವರ ಒಂದು ಜೀವನದು. ಅವರು ಮೃತರಾದ್ರೆ ಅವರ ಅಸ್ಥಿ ಕಿವಿಗಿಟ್ಟೊಂದೆ ಓಂ ಜನ್ಮಾದ್ಯ ಸೇತ ಅಂತ ಶಬ್ದ ಕೇಳಿ ಬರ್ತಿತ್ತು ಅಂತ. ಒಂದು ದಿವಸ ಭಾಗವತ ಬಿಡಲಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದಿರದೆ ಅಂತಹ ಭಾಗವತ ಆದ್ರೆ ಪೂರ ನೋಡಿರಲ್ಲ, ಪ್ರಮೇಯ ಏನು ಅಂತ ತಿಳ್ಕೊಂಡಿರಲ್ಲ. ಅದನ್ನು ಯಾರು ಇಲ್ಲದೇನೆ ಹರಿಕಥಾಮೃತ ಅವರು ದುಷ್ಟ ಮಾಡ್ತಾರೆ. ಯಾಕೆ ಇವರು ದಾಸರು ಹೇಳೋರಿಲ್ಲ ಕೇಳೋರಿಲ್ಲ, ಇವರು ಪಾಪ ಯಾರು ಕೇಳಬೇಕು ಪಾಪ. ಅದಕ್ಕೋಸ್ಕರವಾಗಿ ಪರಮ ಪಂಡಿತ ಮಾನಿಗಳು ಮತ್ಸರಿತಲೆ ಎದೆಗಿಚ್ಚಾಗಿ ತೋರುವುದು. ಎದೆಗಿಚ್ಚು ಅದನ್ನು ದಿನೇ ಮಾಡೋ ಹಾಗಿಲ್ಲ, ಅದು ತಟ್ಕೊಳ್ಳಿಕ್ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಅವ್ರ ಮನಸ್ಸಿಗೆ ಹಿಡಿಸ್ತಾ ಇಲ್ಲ, ತಪ್ಪು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಸಾವಿರಾರು ನಿರವಕಾಶವಾಗ್ತೀವಿ. ಅದಕ್ಕೆ ಎದೆಗಿಚ್ಚಾಗಿ ತೋರುವುದು ಅರಸಿಗರಿಗಿದು ತೋರುವುದು ಹೇಳುವುದಲ್ಲ, ಇದನ್ನು ಅರಸಿಗರಿಗೆ ಹೇಳಬೇಡಿ. ಅದಕ್ಕೋಸ್ಕರವಾಗಿ ಈ ರೀತಿಯ ಭಾಮಿನಿಯ ಷಟ್ಪದಿಯ ರೂಪದಲ್ಲಿ ಈ ಮಹಾಭೂತ ಕಾವ್ಯದ ಆದಿಯೋಳು ಆ ಮನೋಹರ ತರತನಾತ್ಮಕ ನಾಂದ್ಯ ಪದ್ಯಗಳ ಯಾಮ ಯಾಮಕ ಪಚಿಸುವವರ ಸುಧಾಮ ಸಖ ಕೈ ಪಿಡಿದು ಕರಿ ಪಿಡಿಯಲು ಹೊಸರ ಪ್ರೇಮದಿಂದಲಿ ಕೇಳಿದ ಗುರು ಕಾರುಣ್ಯದೆಂದು. ಇನ್ನು ಇದು ಅಚ್ಚರಿ ಏನಪ್ಪಾ, ನಮ್ಮ ಹಾಗೇನು ಬರಿತೀವಿ ತಂದಿಟ್ಕೊಂಡು ಬರ್ದಾರ. ವರ್ಣಾಭಿಮಾನಿ ದೇವತೆ ಒಲಿದು ಪೇಳಿಸಿದ ಅಂತಾರೆ. ದಾಸವರ್ಯದ ಮುಖದಿ ನಿಂದು ರಮೇಶನನ್ನು ಕೀರ್ತಿಸುವ ಮನದ ಅಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳಿದ್ದು ಪೇಳಿಸಿದ. ಈ ಸುಲಕ್ಷಣ ಕಾವ್ಯದೋಳು ಯತಿ ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸು ಲೇಸಿನ ಶ್ರಾವ್ಯವಾದುದು. ಒಮ್ಮೆ ಜಗನ್ನಾಥ ಕುರು ಕವಿಗಳು ಜಗನ್ನಾಥ ದಾಸ ನಕ್ಕುಬಿಟ್ಟಂತೆ ಹೇಳ್ತಾ ಇದ್ರು, ಬರಿತಾ ಇದ್ರು ಶ್ರೀನಾಥ ಯಾಕೆ ದೇವರಹಸ್ಯ ಅಂದಂತೆ. ಏನ್ ನಮಗೆ ಹೇಳಿದ್ರಿಂದ ವರ್ಣಾಭಿಮಾನಿ ದೇವತೆ, ನಾನು ಮಗನ ತನ್ನ ಬಾಯಿಂದ ಬರ್ತೀನಿ, ನಾನು ಮಗನ ಬಾಯಿಂದ ಬರ್ತೀನಿ ಜಗಳ ಆಡ್ತೀನಿ. ಯಾಕೆ ದೊಡ್ಡವರ ಬಾಯಿಂದ ಬಂದ್ರೆ ನಮ್ಮ ಜನ್ಮ ಸಾರ್ಥಕ ಅಂತ ವರ್ಣಾತ್ಮ. ವರ್ಣಾಭಿಮಾನಿ ದೇವತೆಗಳು ಇವರ ಬಾಯಿಂದ ಬಂದ ನಮ್ಮ ಜನ್ಮ ಸಾರ್ಥಕ ಅಂತ ತಿಳ್ಕೋಬೇಕಾದ್ರೆ ಎಷ್ಟು? ಯಾಕೆ ಅಂದ್ರೆ ತಾರತಮ್ಯ ವೃತ್ತ ವೃತ್ತಲ್ಲ, ಭಗವದ್ ಭಕ್ತರು. ಭಗವದ್ ಭಕ್ತೇ ಅದಕ್ಕೆ ಅಭಕ್ತ ಭಜಿತು ನಾಮ ಸೃತಂಚ ನರಕಾವಹಂ ಅಂತ ಹೇಳಿದ ಕೃಷ್ಣ. ಭಗವಂತನ ಭಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಭಗವಂತನ ಮಹಿಮೆಗಳನ್ನು ಕೇಳದೆ ನರಕ ಆಗ್ತೇನೆ ಅಂತ ಹೇಳಿದ್ದಾರೆ. ಅಭಕ್ತೇ ಅಂತ ಕೃತಂ ತೀರ್ಥಂ ಭಕ್ತೇನದು ಬಿಬೇತ್ಯದಿ ಅಂತ ಹೇಳ್ತಾರೆ ಕೃಷ್ಣ ಗರುಡಪುರಾಣದಲ್ಲಿ. ದೇವರಲ್ಲಿ ಭಕ್ತಿ ಇಲ್ಲದೆ ಇರ್ತಕ್ಕಂಥ ಒಂದು ತೀರ್ಥ ಮಾಡಿದ್ರೆ ಆ ತೀರ್ಥವನ್ನು ತಗೊಂಡ್ರೆ ಇವನು ನರಕ ಆಗ್ತೇನೆ ಅಂತ ಹೇಳಿದ್ದಾರೆ ಕೃಷ್ಣ ಗರುಡಪುರಾಣದಲ್ಲಿ. ಅದಕ್ಕೋಸ್ಕರವಾಗಿ ಭಗವದ್ ಭಕ್ತರಾದ ಜ್ಞಾನಿಗಳು ಭಗವಂತನ ಮಹಿಮೆಗಳನ್ನು ಹೇಳುವಾಗ ನಮ್ಮ ಜನ್ಮ ಸಾರ್ಥಕವಾಗ್ತದೆ ಅಂತ ಜಗಳಾಡ್ತಿದ್ದಂತೆ ವರ್ಣಾಭಿಮಾನ ದೇವತೆ. ಪ್ರಾಕೃತೋಕ್ತಿಗಳೆಂದು ಬರೆಯದೆ ಮಹಾಕೃತಜ್ಞರು ದೇವರಲ್ಲಿ. ಅಲ್ಲಿ ಸಂಸ್ಕೃತ ಆಗಿದ್ದ ನಾವು ತಗೋಬಹುದು, ಕನ್ನಡ ಇದು ಪ್ರಾಕೃತ ಕೃತಜ್ಞರು ಅವರು. ಯಾಕೆಂದ್ರೆ ಎಂಥ ಸಂಸ್ಕೃತ ಪಂಡಿತರೇ ಆದರೂ ಮಾತೃಭಾಷೆಯ ಸಹಾಯದಿಂದ ಸಂಸ್ಕೃತ ಬಂದಿರಲ್ಲ. ಸಂಸ್ಕೃತ ಓದಬೇಕಾದ್ರೆ ಕನ್ನಡ ಭಾಷೆಯ ಸಹಾಯದಿಂದಲೇ ಪಂಡಿತ್ಯ ಬರಬೇಕು. ಆ ಮಾಲಿಯ ಹತ್ತಿರ ಏನಿನ್ ದಬ್ಬಿ ಬಿಟ್ರೆ ಅವರೇನು ಕೃತಜ್ಞರಲ್ಲೇನು? ಯಾವ ಮಾತೃಭಾಷೆಯ ಸಹಾಯದ ಕನ್ನಡ ಆಗಿರ್ಬೋದು, ತೆಲುಗಾಗಿರ್ಬೋದು, ತಮಿಳು ಆಗಿರ್ಬೋದು, ಯಾವುದಾದ್ರೂ ಪ್ರಾಕೃತ ಭಾಷೆಗಳು ಇರೋದು. ಆದ್ದರಿಂದ ಆ ರೀತಿಯಾದ ಆಯಾ ಮಾತೃಭಾಷೆಗಳ ಸಹಾಯದಿಂದ ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಿ ಆಮೇಲೆ ಕನ್ನಡವನ್ನು ತಿರಸ್ಕಾರ ಮಾಡಿ ಕೃತಜ್ಞರಲ್ಲೇನು ಮಾಡಿದ ಉಪಕಾರ ಮತ್ತವರು ಮಹಾಕೃತಜ್ಞರೊಂದು ಶ್ರೀದಂತರು. ಮಹಾಕೃತಜ್ಞರು ತೆರೆಯುವರಲ್ಲದೆ ಶ್ರೀಕೃತವ ಮಾಡಿದರೆ ಬಿಡುವರು ಸುಜನರಾದವರು ಜ್ಞಾನಿಗಳಾದವರು ತಗೊಳ್ತೇವೆ. ಶ್ರೀ ಕೃತಿ ಪತಿ ಅವಳ ಗುಣಗಳು ಈ ಕೃತಿಗಳು ಉಂಟಾದ ಬಳಿಕ ಪ್ರಾಕೃತವೇ ಸಂಸ್ಕೃತದ ಸಡಗರದೇನು ಸುಗುಣರಿಗೆ ಶ್ರುತಿಗೆ ಶೋಭನವಾಗುವುದು. ಅಂದ್ರೆ ನೀವು ಹೇಳ್ತೀರಿ ಹೋಗಪ್ಪ ವೇದಕ್ಕೆ ಅದಕ್ಕೆ ವಿರುದ್ಧ ಇಲ್ಲೇ ಇಲ್ಲಂತೆ. ವೇದ ಉಪನಿಷತ್ತುಗಳು ವಿರುದ್ಧ ಶ್ರುತಿಗೆ ಶೋಭನವಾಗದೊಡೆ ಜಡಮತಿಗ ಮಂಗಲವೀಯದೊಡೆ ಹರಿಕತಾಮೃತ ಸಾರ ಹೇಳಿದೀವಿ ಕೇಳಿದ್ವಿ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಆಯಿತು ಅಂತ ಸಾವಿರಾರು ಜನ ಹೇಳಿದ್ದಾರೆ. ಒಬ್ಬರಿಬ್ಬರು ಹೇಳಿದ ಮಾತಲ್ಲ, ಹರಿಕತಾಮೃತ ಸಾರ ನೋಡಿದ್ದಿಲ್ಲ, ನೋಡಿದ ಮೇಲೆ ಕೇಳಿದ ಮೇಲೆ ನಮ್ಮ ಜೀವನವೇ ಪರಿವರ್ತನೆ ಆಯಿತು ಅಂತ ಸಾವಿರಾರು ಜನ ಹೇಳಿದ್ದೆ ನಾನು ಕೇಳಿದ್ದೆ ಅಂದಾಗ ಶ್ರುತಿಗೆ ಶೋಭನವಾಗದೊಡೆ ಜಡಮತಿಗ ಮಂಗಳ ಬೀಯದೊಡೆ ಈ ರೀತಿ ಇರ್ತಕ್ಕಂಥ ಶ್ರುತಿ ಸ್ಮೃತಿಗೆ ಸಮ್ಮತವಿಲ್ಲದಿದ್ದೊಡೆ ನಮ್ಮ ಗುರುರಾಯ ಗುರುರಾಯ ಮತಿಸಿ ಮಧ್ವಾಗಮ ಪಯೋಕ್ತಿಯ ಕ್ಷಿತಿಗೆ ತೋರಿದ ಬ್ರಹ್ಮ ವಿದ್ಯಾರಥರಿಗೆ ವೀಕ್ಷಿತ ಹರಿಕಥಾಮೃತ ಸಾರ ಬೆಳೆಸುವುದು. ಏನು ಭಕ್ತಿವಾದದಿಂದ ಹೇಳ್ಬಿಟ್ರು, ಯಾವಾಗ ಒಮ್ಮೊಮ್ಮೆ ದೇವರಲ್ಲಿ ಭಕ್ತಿ ಬಂದ್ಬಿಟ್ಟಿರ್ತಾರೆ, ಹಾಗೇನು ಕುಣಿತೀವಿ ಮಾಡ್ತೀವಿ ಎಲ್ಲ ಮಾಡ್ಬಿಡ್ತೀವಿ. ಹಾಗೆ ಯಾವುದೋ ಒಂದು ಭಕ್ತಿ ಎಮೋಷನ್ನ ಹೇಳೋರೇನು ಇದನ್ನ ಎಮೋಷನ್ನು ಇಲ್ಲ ಅಂದ್ರೆ ಆ ಎಮೋಷನ್ ಯಾವಾಗಲದ ನಮ್ಮ ಗುರುಗಳಿಗೆ ಇರ್ತಾರೆ. ಆ ಭಕ್ತಿ ಅಂತಕ್ಕಂತಹ ಎಮೋಷನ್ ಏನದೆ ಅದು ಎಲ್ಲ ಅದಕ್ಕೆ ಭಕ್ತಿವಾದದಿ ಪೇಳ್ದನೆಂಬ ಪ್ರಸಕ್ತಿ ಸಲ್ಲದು. ಮತ್ತೇನದೆ ಕಾವ್ಯದಳು ಪುನರುಕ್ತಿ ಶುಷ್ಕ ಸಮಾಸ ಪದ ವ್ಯತ್ಯಾಸ ಮೊದಲಾದ ಯುಕ್ತಿ ಶಾಸ್ತ್ರ ವಿರುದ್ಧ ಶಬ್ದ ವಿಭಕ್ತಿ ವಿಷಮಗಳಿರಲು ಜೀವನ್ ಮುಕ್ತಿ ಯೋಗ್ಯವಿದ್ದು ಸಿರಿದಮ್ಮನಂತ ಮೆಚ್ಚೇ ಮೆಚ್ಚುತ್ತಾನೆ. ಅದು ಹೇಳ್ತೀನಿ, ಇನ್ನು ಒಂದು ನಾಲ್ಕೈದು ಪದ್ಯ ಹೇಳ್ತೀನಿ, ಬಹಳ ಒಳ್ಳೆ ಪದ್ಯಗಳು. ಅದಕ್ಕೆ ಹೇಳ್ತೇನೆ,
ಏನ್ ಮಧ್ಯಾಹ್ನ ಹೆಂಗಿದ್ರು ಉಪನ್ಯಾಸ ಇಲ್ಲ ಅಲ್ಲ ಗೊತ್ತು ಗೊತ್ತು ಅದು ಗೊತ್ತದು 16 ಕಲ್ಯಾಣ ಬೇರೆ ಬಿಡಕ್ಕಾಗತ್ತಾ? ಹಂಗೇನೆ ಗೀತಾದಲ್ಲಿ ಯಾವ್ದು ಹೇಳಬೇಕು ಯಾವ್ದು
ಸಾರವೆಂದರೆ ಹರಿಕಥಾಮೃತ ಸಾರವೆಂಬುದು ಎಮ್ಮ ಗುರುವರ ಸಾರಿದಲ್ಲದೆ ತಿಳಿಯದೆನ್ನುತ್ತ ಮಹೇಂದ್ರ ನಂದನನ. ಸಾರಥಿಯ ಬಲಗೊಂಡು ಸಾರ ಸಾರಗಳ ನಿರ್ಣಯಿಸಿ ಬೇಳ್ದನು ಸಾರ ನಡೆದ ಅನುಸಾರ ನಡೆದ ಮಹಾತ್ಮನಿಗೆ ಸಂಸಾರ ಬೇಡಿರೋದು. ಸಾರ ಇದು ಸಕಲ ಭೇದಗಳ ಸಾರ, ಇದನ್ನು ಅನುಸುಧಾಂತನೂ ಕರೀತಾ ಇದ್ದಾರೆ, ಅನುಸುಧಾಂತ ಕರೀತಾ ಇದ್ದಾರೆ ಇದನ್ನ. ಅದಕ್ಕೋಸ್ಕರ ಸಾರವೆಂದರೆ ಹರಿಕಥಾಮೃತ ಸಾರವೆಂಬುದು ಎಮ್ಮ ಗುರುವರ ಸಾರಿದಲ್ಲದೆ ತಿಳಿಯುದು ಎನ್ನುತ್ತ ನಮ್ಮ ಗುರುಗಳು ಹೇಳಿದ್ದಾರೆ ಈ ಎಲ್ಲಾ ಗ್ರಂಥಗಳ ಸಾರ ಇದು. ಅದಕ್ಕೆ ಕಥಾ ಅಮೃತ ಸಾರ ಅಂತ ಬರೀ ಅಮೃತ ಅಂತ ಹೇಳಲಿಲ್ಲ, ಅಮೃತದ ಸಾರವನ್ನೇ ಕೊಟ್ಟಿದ್ದಾರೆ. ಭಾಗವತ ಎನ್ನುವುದು ಅಮೃತ, ಆ ಅಮೃತ ಭಾಗವತ 18,000 ಶ್ಲೋಕ. ಅದು ಭಾಗವತ ಏನದೆ ಆವದೆ ಕೇಳದೆ ನಮಗ್ ಗೊತ್ತಿಲ್ಲ. ನಮಗೇನು ಯಾವ್ಯಾವ ಸ್ಕಂದದಲ್ಲಿ ಏನು ಕಥೆ ಅಂತಕ್ಕಂಥದ್ದು ಯಾರು ಹುಡುಗರು ಬೇಕಾದ್ರೆ ಹೇಳ್ಬಿಡ್ತಾರೆ, ಅದು ಯಾವ ಕಥೆ? ಅದಕ್ಕೆ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರಿವು ಕೊನ್ನದಿಂದ ಒಂದು ಪದಕ್ಕೆ ಎಷ್ಟು ಅರ್ಥ ಮಾಡಬೇಕು ನಮಗೆ ಬೇಕಿಲ್ಲ. ಹೇಳ್ತೇನೆ, ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತ ಹೇಳ್ತೇನೆ. ಯಾವ ಪರೀಕ್ಷಾ? ಈ ಪರೀಕ್ಷೆ ಅಲ್ಲ, ಎಷ್ಟು ಸ್ಪ್ರಿಟ್ ಮಾಡ್ಬೋದು, ಎಷ್ಟು ಅರ್ಥ ಹೇಳ್ಬೋದು, ಅದು ಬೇಕಿಲ್ಲ ನಮಗೆ. ಯಾವ್ಯಾವ ಒಂದು ಕಥೆ ಏನು ಪ್ರಭೇ ತಿಳಿಸ್ತಾ ಇದೆ ಭಾಗವತ ಅಂತಕ್ಕಂಥ ಅದನ್ನ 18,000 ಶ್ಲೋಕ ಯಾರು ಹೇಳಾಗಿಲ್ಲ, ಕೇಳಾಗಿಲ್ಲ, ಏನದೆಂಬುದು ಗೊತ್ತಿಲ್ಲ. ಅದಕ್ಕೆ ಜಗನ್ನಾಥ ದಾಸರು ಅದರ ಸಾರವನ್ನೇ ಕೊಟ್ಟು ಬಿಟ್ಟರು, ಸಾರವನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದು ಅದು 18,000 ಶ್ಲೋಕ, ಇದು 900 ತಿರುಗ ಶ್ಲೋಕ. ಅದೇ ಅಂದರೆ ಎಷ್ಟು ಕಂಡೆನ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಂಬಿಟ್ಟು ಈ ರೀತಿ ಹೇಳಿಬಿಟ್ಟು ಇನ್ನ ಸಾರ ತಿಳಿಯೋದನ್ನು ಮಹೇಂದ್ರ ನಂದನನ ಸಾರಥಿಯ ಬಲಗೊಂಡು ಸಾರಾಸಾರಗಳನ್ನು ನಿರ್ಣಯಿಸಿ ಕೇಳಿದವು. ಎಲ್ಲಿ ಅರ್ಜುನಿಗೆ ಏನು ಆ ಯುದ್ಧ ಭೂಮಿಯಲ್ಲಿ ಸಾರ ಗೀತೆಯನ್ನು ಉಪದೇಶ ಮಾಡಿದ ಕೃಷ್ಣ, ಅರ್ಜುನಿಗೆ ಯುದ್ಧ ಭೂಮಿಯಲ್ಲಿ ಉಪದೇಶ ಮಾಡಿದ. ನಮಗೂ ಯುದ್ಧ ಭೂಮಿಯೇ ಇದು. ಯಾಕೆ ಒಳಗಡೆಗೆ ತತ್ವಾಭಿಮಾನ ದೈತ್ಯರು ತತ್ವ ಹೊರಗಿನ ಯುದ್ಧ ನಮಗಲ್ಲ, ಒಳಗೆ ಯುದ್ಧ ನಡೆದಿದ್ದಾರೆ ತತ್ವಾಭಿಮಾನ ದೈತ್ಯರಿಗೆ ದೇವತರು ಯುದ್ಧ ನಡೆದಿದ್ದಾರೆ. ಅಂತಹ ಯುದ್ಧದಲ್ಲಿ ನನ್ನ ಮನಸ್ಸಿಗೆ ನೀನು ತಿಳಿಸ್ಬೇಕು ಸ್ವಾಮಿ. ಅಲ್ಲಿ ಹೇಗೆ ತಿಳಿಸ್ತೀನಿ ನೀನು, ಹಾಗೆ ನನ್ನ ಮನಸ್ಸಿಗೆ ನೀನು ಒಳಗೆ ಇದ್ದು ನಿಜವಾದ ತತ್ವ ಯಾವುದು ಎಂಬ ನೀನು ತಿಳಿಸ್ಬೇಕಷ್ಟೇ ಹೊರತು ಹೊರಗಿಂದ ಏನು ಮಾಡಬಲ್ಲು ನಾವು ಅಂತ ತಿಳ್ಕೊಂಡು ಹೇಳಿಬಿಟ್ಟು ಆಮೇಲೆ ವ್ಯಾಸತೀರ್ಥರ ಒಲವು ಈ ಕೆಟ್ಟದನ ಅನುಗ್ರಹ ಇರಬಹುದು ಜಗನ್ನಾಥ ದಾಸರಿಗೆ. ವ್ಯಾಸತೀರ್ಥರ ಒಲವು ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರ ದಯವೋ ತಿಳಿಯದು ಓದಿ ಕೇಳಿದರೆ ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಭಿಸಿ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃಸಾರ ಹೇಳಿ. ಮೂರನೇ ಹೆಸರು ಒಮ್ಮೆ ಏನಾಗಿದೆ, ವ್ಯಾಸರಾಯರು ಪುರಂದರದಾಸರು ವಾದರಾದರು ಮೂರು ಜನ ಸಾಯಂಕಾಲ ತುಂಗಭದ್ರ ತೀರ್ಥದಲ್ಲಿ ಎಲ್ಲೋ ಸಾಯಂಕಾಲ ಒಳ್ಳೆ ಆನಂದದಿಂದ ಭಗವದ್ ಗುಣ ಕೊಂಡಾಡ್ತಾ ಇದ್ದಾರೆ. ಆಗ ಪುರಂದರದಾಸರು ಈಗ ಕನಕದಾಸರಿದ್ರೆ ಚೆನ್ನಾಗಿತ್ತು ಅಂದರು, ಕನಕ ಇದ್ರೆ ಚೆನ್ನಾಗಿತ್ತೆ ಕರ್ಸಣ ಅಂತೇನು, ಅದೊಬ್ಬನು ಕುರಿ ಕಾಯ್ತಾ ಇದ್ದ ಒಬ್ಬ ಕುರುಬ ವ್ಯಾಸರಾಯರು ಕರೆದ ರಾಜಗುರುಗಳಲ್ಲ, ಏ ಬಾರೋ ಇಲ್ಲಿಂದ ಅವನು ಹೆದರ್ಬಿಟ್ಟ ಪಾಪ ಸ್ವಾಮಿ ನಾಳೆಯಿಂದ ಕುರಿ ಮೇಯಿಸಲ್ಲ ಇಲ್ಲಿ, ಇನ್ನು ಕುರಿ ಮೇಯಿಸ್ಬಾರ ಅಂತ ನಾವೇನು ಹೇಳಲ್ಲ, ಇಲ್ಲಿ ಬಾ ಇಲ್ಲಿ ಅಂದ್ರು. ನಿನ್ ಕನಕ ಗೊತ್ತಾ, ಐ ನಮ್ ಕನಕಪ್ಪ ಗೊತ್ತಿಲ್ಲ ಸ್ವಾಮಿ, ಸ್ವಲ್ಪ ಕರ್ಕೊಂಡ್ಬರ್ಬೇಕಲ್ಲ ಅಂದ್ರು. ನನ್ನ ಕುರಿಗಳಾಗ್ತಾ ನಾವು ಕಾಯ್ತೀವಿ, ಆದರೆ ಪಾಪ ವ್ಯಾಸರಾಯರು ನಾವು ಕಾಯ್ತೀವಿ ನೀವು ಬರೋವರೆಗೂ ನೀನು ಹೋಗು ಅಂದ್ರು. ಹೋದ ಕನಕದಾಸರತ್ತೆ ಹೋದ, ಏನಪ್ಪ ಕನಕಪ್ಪ ಅಲ್ಲಿ ನಿಮ್ ಗುರುಗಳು ಕೂತಿದ್ದಾರೆ ಕರೀತಾ ಇದ್ದಾರೆ ಅಂತ, ಏನ್ ಮಾಡ್ತಿದ್ದರು ಅವರು, ಏನಪ್ಪ ನಂಗೆ ಅವೆಲ್ಲ ಗೊತ್ತಿಲ್ಲ, ಒಮ್ಮೆ ಇದ್ದಕ್ಕಿದ್ದ ನಗ್ತಾರೆ, ಒಮ್ಮೆ ಇದ್ದಕ್ಕಿದ್ದ ಅಳುತ್ತಾರೆ, ಒಮ್ಮೆ ಇದ್ದಕ್ಕಿದ್ದ ಮೂರನೇ ಎದ್ದು ಕುಣಿಲ ಕತ್ತಿ ಬಿಡ್ತಾರೆ ಅಂದ. ಸರಿ ಹಾಗಾದ್ರೆ ನಿನಗೇನು ಕೊಡ್ತೀವಿ ಅಂದ್ರ, ಏನೋ ಕೊಡ್ತೀವಿ ಅಂತ ದೊಡ್ಡವ್ರಪ್ಪ ಅವ್ರತ್ತೆ ದಡ್ಡ ಅವ್ನು ಕೇಳಬೇಕಾಗಲ್ಲ ಬಿಡ್ಬಾರ್ದು, ನೀನು ದೊಡ್ಡವ್ರು ಸಿಕ್ಕಾರ ಕೇಳಬೇಕು. ಏನು ಕೇಳಬೇಕು, ಏನು ಕೇಳಬೇಡ, ನೀವು ನಗೋದ್ರಾಗ ಒಂದು ದಿವಸ ಅಳೋದ್ರಾಗ ಒಂದು ದಿವಸ ಕೊಡು ಅಂತ ಕೇಳು. ಅವನಿಗೆ ಅದ ಅಲ್ಲಿಂದ ಗಟ್ಟಿ ಮಾಡಿಸ್ಕೊತ ಬಂದಾರೆ ಪಾಪ, ಅದು ಗೊತ್ತಿಲ್ಲ ಏನು ಅವನಿಗೂ ಗೊತ್ತಿಲ್ಲ ಪಾಪ, ಅಲ್ಲಿಂದ ಗಟ್ಟಿ ಮಾಡಿಸ್ಕೊತ ಬಂದು ಬರ್ತಿಲ್ಲಕ್ಕೇನೆ ಏನೋ ನಿಮ್ಗೆ ಏನು ಬೇಕು ಅಂದ್ರೆ ಏನ್ ಮಕ್ಕಳು ಹೇಳಿದ್ರೆ ಕನಕದಾಸರ ಮಕ ನೋಡಿ, ಯಾಕೆ ಹೇಳ್ಕೊಟ್ಟು ಬುದ್ಧಿ ಕಟ್ಟಿಕೊಟ್ಟು ಬುದ್ಧಿ ಎಷ್ಟು ಸಿಟ್ಟು ಹೇಳ್ರಿ, ಅದು ಭಾಳ ಇರಲ್ಲ ಕನಕದಾಸರ ಮಕ ನೋಡ್ದ, ನೋಡ್ತಿರ್ಲಕ್ಕೆ ಕಣ್ಸನ್ನೆ ಮಾಡಿದ್ರು. ಸ್ವಾಮಿ ನೀವು ನಗೋದರಾಗ ಒಂದು ದಿವಸ ಅಳೋದರಾಗ ಒಂದು ದಿವಸ ನೋಡಪ್ಪ, ಕನಕ ಬರ್ತಿಲ್ಲಕ್ಕೆ ಎಷ್ಟು ಸ್ವಾತಂತ್ರ್ಯ ಕೊಡ್ತೀವಿ ಅಂದ್ರೆ ಆ ಅನುಗ್ರಹವೇ ಹರಿಕಾಮಸ್ತಾರ ಅವರೇ ಜಗನ್ನಾಥ ದಾಸರು ಅಂತಾರೆ. ಅದಕ್ಕೆ ದಾಸರಾಯರ ಒಲವು ವ್ಯಾಸತೀರ್ಥರ ಒಲವು ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರ ದಯವೋ ವಾದಿರಾಜನ ಕೋಶಕ್ಕೊಪ್ಪುವ ಮೂರನಿದ್ದರಲ್ಲ, ಮೂರ ಅನುಗ್ರಹ ಯಾರ ಅನುಗ್ರಹ, ಎಲ್ಲಾರ ಅನುಗ್ರಹವಾಗಿ ಇಷ್ಟೇ ಅನುಗ್ರಹದಿಂದ ಈ ಹರಿಕಥಾಮೃತಸಾರ ಅಂತಕ್ಕಂಥ ಬಂದ ಭಗವದ್ ಜ್ಞಾನ ನಾವು ತಿಳಿದು ದುಡ್ಡು ಕೊಟ್ಟರೆ ಬಂದು ಹೋಗ್ತೀರಿ ಕೇಳಿದ್ರೆ ಬಂದು ವಿನಾ ಮಹತ್ಪಾದ ರಜೋಭಿಷೇಕ ಅಂತಾರೆ ಭಗವತ್ತಲ್ಲಿ, ಭಗವದ್ ಭಕ್ತರ ಪಾದ ಧೂಳಿಯನ್ನ ಶಿರಸಾಧಾರಣ ಮಾಡುವವರು ನಿನ್ನ ತತ್ವಜ್ಞಾನವಾಗಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಇನ್ನ ಹರಿಕಥಾಮೃತ ಸಾರ ನವರಸ ಭರಿತ ಗುಣ ಗಂಭೀರ ರತ್ನಾಕರ ರುಚಿರ ಶೃಂಗಾರ ಸಾರಂಕಾರ ವಿಸ್ತಾರ ಸರಸ ನರಕಂಠೀರ ವಾಚಾರ್ಯರ ಜನಿತ ಸುಕುಮಾರ ಸಾತ್ವಿಕರಿಗೆ ಪರಮೋದಾರ ಮಾಡಿದ ಮರೆಯದು ಉಪಕಾರ. ಅಕ್ಕರದಲ್ಲಿ ಕಾವ್ಯದಳು ಒಂದು ಅಕ್ಷರವ ಬರೆದೋದಿದವ ದೇವರ್ಗಳಿಗೆ ದುಸ್ತಜ ನಿಲ್ಲಿಸಿ ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ ಅದು ಬೇಕಿಲ್ಲ ಅಂದ್ಕೊಡ್ತಾ ಹರಿಕಥಾಮೃತ ಸಾರ ಪೂರ ಕೇಳಿದಾಗ ಧರ್ಮ ಅರ್ಥ ಕಾಮ ಯಾವುದು ಬೇಕಿಲ್ಲ ಹೋಗು ಅಂತಾನೆ. ಯಾಕೆ ನನ್ ಭಗವಂತ ಒಬ್ಬನೇ ಸಾಕು ಒಳಗಿದ್ದಾನೆ. ಧರ್ಮಾರ್ಥ ಕಾಮಗಳ ಲೆಕ್ಕಿಸದೆ ಲೋಕೈಕನಾಥನ ಭಕ್ತಿ ಭಾಗ್ಯವ ಪಡೆಯುವ ಜೀವನ್ ಮುಕ್ತಗಲ್ಲದ ಹರಿಕಥಾಮೃತ ಸಾರ ಸೊಗಸೋದೆ ಬೇಗನ ಆ ಫಲ ಬೇಕು ಈ ಕರ್ಮ ಮಾಡು. ಇದನ್ನು ಬೆನ್ನು ಹತ್ತಿದವರಿಗೆ ಇವ್ರಿಗೆ ಎಲ್ಲಿ ಹರಿಕಥಾಮೃತ ಸಾರ ಮುಚ್ಚಿಸ್ತೇನೋ ಅವ್ರಿಗೆ ಉಚ್ಚಲ್ಲ ಬತ್ತಿ ಬಹ ವಿಘ್ನಗಳಾಗ್ತಾಳೆ. ಅಪಮೃತ್ಯುಗ ಮದ ಮಾಡಿ ಕಾಲನ ಭೃತ್ಯರಿಗ ಭೀಕರವು ಪುಟ್ಟಿಸಿ ಸಕಲ ಸಿದ್ಧಿಗಳ ಪೂರ್ತಿಗೊಳಿಸುವವನರು ಹೆಚ್ಚಿನ ನೃತ್ಯ ಮಾಡುವನವರ ಮನೆಯಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ ಆಯುರಾರೋಗ್ಯ ಐಶ್ವರ್ಯ ಯಶ ಧೈರ್ಯ ಬಲ ವಿಜ್ಞಾನ ಸಮಸಹಾಯ ಶೌರ್ಯೋದಾಯ ಗುಣಗಾಂಭೀರ್ಯ ಮೊದಲಾದ ಆಯತಗಳುಂಟಾಗಲೊಂದು ಅಧ್ಯಾಯ ಪಡಿಸಿದ ಮಾತ್ರದಿ ಶ್ರವಣೀಯವಲ್ಲವ ಹರಿಕಥಾಮೃತ ಸಾರ ಸುಜನರಿಗೆ ಕುರುಡ ಕಂಗಳ ಪಡೆವ ಬದಿರಿನಿಗೆ ಎರಡು ಕಿವಿ ಕೇಳಬಹು ಬೆಳೆಯದ ಮುರುಡ ಮದನಾಕೃತಿಯ ತಾಳುವನ್ನು ಕೇಳಿದ ಮಾತ್ರದಲ್ಲಿ ಬರಡು ಹೈನಾಗುವುದು ಕೇಳಿದರೆ ಕೊರಡು ಪಲ್ಲವಿಸುವುದು ಪ್ರತಿದಿನ ಕುರುಡಿಲಾದರೂ ಸಾಂಕೇತ್ಯಂ ಪಾರ್ಯಾಸ್ತ್ಯಮ್ಮ ಅದನ್ನು ಹೇಳ್ತಾರೆ ಹರಿಕಥಾಮೃತಸಾರವನ್ನು ಪಠಿಸಿ. ಇನ್ನ ಸತಿಯರಿಗೆ ಪ್ರತಿಭಕ್ತಿ ಪತ್ನಿ ವ್ರತ ಪುರುಷರಿಗೆ ಬಹುಷ ನೆಲಗೊಂಡತಿ ಮನೋಹರವಾಗಿ ಗುರು ಹಿರಿಯರಿಗೆ ಜಗದೊಳಗೆ ಸತತ ಮಂಗಳ ದೀವ ಬಹು ಸುಕೃತವೆನಿಸಿದ ಸುಲಭದಿಂ ಸದ್ಗತಿಯ ಪಡೆಯುವರು ಸುಲಭದಿಂ ಸದ್ಗತಿಯ ಪಡೆಯುವರು ಹರಿಕಥಾಮೃತ ಸಾರವನ್ನು ಪಡಿಸಿ. ಮಣಿಖಚಿತ ಹರಿವಾನದಲ್ಲಿ ವಾರಣ ಸುಭೋಜ್ಯ ಪದಾರ್ಥ ಕೃಷ್ಣಾರ್ಪಣವೆನ್ನುತ್ತ ಹಸಿದವರಿಗೋಸುವ ನೀಡುವಂತದಲ್ಲಿ ಪ್ರಣತರಿಗೆ ಪೊಂಗನ್ನಡ ವರ ವಾಂಗ್ಮಣಿಗಳೆಂಬ ವಿರಚಿಸಿದ ಕೃತಿಯೋಳು ಉಳಿಸಿ ನೋಡುವ ಹರಿಕಥಾಮೃತಸಾರು ದುಪ್ತರಿಂದ ತಮ್ಮ ವಿಷಯ ಹೇಳ್ಕೊತಾ ಇದ್ದಾರೆ. ನಾವಿದರೂ ಮಾಡಬಾರ್ದು ಪಾಪ ಮಾಡಿಬಿಟ್ಟಿದ್ದೀವಿ ನಮ್ಮ ಗತಿ ಏನ್ರಿ ನಮ್ದೇ ಅನುಭವ ತಗೊಂಡಿರ್ತಾರೆ ಶ್ರೀರ ವಿಠಲರು. ದುಷ್ಟರೆನ್ನದೆ ಗುರು ವಿಷಯದ ಪುಷ್ಟರೆನ್ನದೆ ಪೂತ ಭ್ರಷ್ಟರೆನ್ನದೆ ಕರ್ಮ ಭ್ರಷ್ಟರೆನ್ನದೆ ಶ್ರೀರ ವಿಠಲ ವೇಣುಗೋಪಾಲ ಸತ್ಯ ಕೈ ಹಿಡಿಯೋನು ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠೆಯಿಂದಲೇ ಹರಿಕಥಾಮೃತಾರವನು ಹರಿಕ ನಾವು ಇದನ್ನು ಮಾಡಬಾರ್ದು. ನಾನು ಹಾಗೆ ಇದ್ದ ಮೊದಲು ನಾನು ವೇಶ್ಯಾಲೋಲನಾಗಿದ್ದೆ. ಏಕಾದಶಿ ದಿವಸ ಕೂಡ ನಾನು ವೇಶ್ಯಾಗೃಹಕ್ಕೆ ಹೋಗ್ತಾ ಇದ್ದೆ. ನಾನು ಬೆಳ್ಳಿ ಮೀಸಿ ಬಿಟ್ಟಿದ್ದೆ ಎಲ್ಲ ಮಾಡ್ತಾ ಇದ್ದೆ ನಾನು. ಆಮೇಲೆ ಜಗನ್ನಾಥ ದಾಸನ ಅನುಗ್ರಹವಾಯಿತು, ಪ್ರಾಣೇಶ್ ದಾಸನ ಅನುಗ್ರಹವಾಯಿತು, ನನಗೆ ಇವೆಲ್ಲ ಮರ್ತುಬಿಟ್ಟ. ದೇವರು ಹಿಂದೆ ಮಾಡಿದ್ದೆಲ್ಲ ಮರ್ತುಬಿಟ್ಟು ನನ್ನ ದಾಸ ಅಂತ ಒಪ್ಕೊಂಡಿದ್ದಾನೆ. ಅದಕ್ಕೆ ನೀವು ಒಪ್ತೇನೆ ಆದದ್ದಾಯ್ತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಅದಕ್ಕೆ ದುಷ್ಟರೆನ್ನದೆ ದುರ್ವಿಷಯದ ಪುಷ್ಟರೆನ್ನದೆ ಭೂತಕರ್ಮ ಭ್ರಷ್ಟರೆನ್ನದೆ ಶ್ರೀರ ವಿಠಲ ವೇಣುಗೋಪಾಲ ಸತ್ಯ ಕೈ ಹಿಡಿಯೋನು ಅದಾನು ಏನು ಸತ್ಯ ಕೈಬೀರನು ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠೆಯೆಂದರೆ ಹರಿಕಥಾಮೃತ ಸಾರ ಪಠಿಸುವಳು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಂಚ ಸೇರದೆ ಪರಮ ಭಗವತ್ ಭಕ್ತ ಇದನವಾದ ಎರಡು ಗಂಟೆ